नमो नमः अभ्रमं मंगलायतं मधुरं युग्मं सदा आनंदतीक्ष्णं वदेतापत्रयाभं विद्या सिद्धांत सिद्धांत विद्वान् समीक्षणः चैतितारकने भाष्यं नो नम्बरे अत्युत्तरकल्पयं प्रत्यक्षेश्वरी व्यासरितगुरुभूयाष्टनिष्ठातसिद्धये तपो विद्यावृत्त्यादिसद्भोगाकरानहं वाजराजगुरून् वन्दे हैक्रीपराशयान् पूज्ये राघवेन्द्राय भजतां कल्पवृक्षाय अनन्तां कामधेनवे दर्वादिध्वान्तव्ये वैष्णवेन्द्रीवरेन्द्रवे श्रीराघवेन्द्रगुरवे नमो चिन्तयाळवे आपादमणिपर्यन्तं गुरुनामाप्नु स्मरेत् तेन विघ्नः प्रणश्यन्ति सिद्ध्यन्ति मनोरथाः हरिः ओम् श्रीगुरुभ्यो नमः मुख्यवागि व्यासरायरन्ನು ವಾಜರಾಜನ ಕೂಡ ವಿಶೇಷವಾಗಿ ಅವರ ಆರಾಧನಾ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿಬಿಟ್ಟು ಅವರ ಆರಾಧನೆ ಆದ್ದರಿಂದ ಅವರನ್ನು ಸ್ಮರಣೆ ಮಾಡಿಬಿಟ್ಟು ಇವತ್ತು ಗೀತೆಯನ್ನು ಮಾಡೋಣ. ನಾವು ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ 7th chapter ನೋಡ್ತಾ ಇದ್ದೀವಿ. ಅಲ್ಲಿ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ 15-16 ಶ್ಲೋಕಗಳ ಗೀತಾವೃತ್ತಿಯನ್ನು ನೋಡಿದ್ದೀವಿ. 15ನೇ ಶ್ಲೋಕ ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಃ ಮಾಯೆಯ ಅಪಹೃತ ಜ್ಞಾನ ಅಸುರಂ ಅವಮಶ್ರಿತಃ ಅಂತ ಹೇಳಿ, ಯಾರು ಭಗವಂತನನ್ನು ಹೊಂದುವುದಿಲ್ಲ ಅಂತೇಳಿ, ನಮಾಂ ಪ್ರಪದ್ಯಂತೆ ಭಗವಂತನನ್ನು ಹೊಂದದೇ ಇರುವವರು, ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಹೇಳ್ತಾ ಇದ್ದಾನೆ, ಅಂತಹ ಅವರು ಯಾರು ಅಂತ ಹೇಳಿ ಮೂಢರು ಅಜ್ಞಾನಿಗಳು ನರಾಧಮರಾಗಿರುವವರು ಭಗವಂತನನ್ನು ಹೊಂದುವುದಿಲ್ಲ ಅಂತ 15ನೇ ಪದ್ಯದಲ್ಲಿ ಹೇಳಿ, 16ನೇ ಪದ್ಯದಲ್ಲಿ ಯಾರು ಹೊಂದುತ್ತಾರೋ ಅವರನ್ನು ಮತ್ತು 4 ವಿಧವಾದಂತೆ ಭಗವಂತನನ್ನು ಹೊಂದುವವರು, ಸೇವೆ ಮಾಡುವವರು, ಹೊಂದುವವರು ಭಗವಂತನನ್ನು ಹತ್ತಿರ ಹೋಗಿ ಭಗವಂತನ ಸೇವೆಯನ್ನು ಮಾಡಿ ಅಂದ್ರೆ ಭಗವಂತನ ಬಗ್ಗೆ ವಿಚಾರವನ್ನು ಮಾಡುವವರು, ಚಿಂತನೆ ಮಾಡುವವರು, ಭಗವತ್ ಸೇವೆಯನ್ನು ಮಾಡ ಬಯಸುವವರು, ಅಂತಹ ಮಾರ್ಗದಲ್ಲಿ ಪಯಣಿಸುವವರು 4 ವಿಧವಾಗಿದ್ದಾರೆ ಅಂತ ಹೇಳಿ, ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತನೋರ್ಜುನ ಆತ್ತೋ ಜಿಜ್ಞಾಸು ರಥಾರ್ಥಿ ಜ್ಞಾನಿತ ಭರತರ್ಷಭ ಅಂದ್ರೆ 4 ವಿಧವಾದ ಭಕ್ತರಿದ್ದಾರೆ ಅಂತ ಹೇಳ್ತಾ ಅಲ್ಲಿ ಸುಕೃತಿನ ಮಾಂ ಭಜಂತ ಪ್ರಪದ್ಯಂತೆ. ಅಲ್ಲಿ ಮುಂಚೆ ದುಷ್ಕೃತಿಗಳು ಬಗ್ಗೆ ಅದು ಹೇಳಿದ ಮೇಲೆ 15-16ನಲ್ಲಿ ಸುಕೃತಿಗಳು ಅಂದ್ರೆ ಪುಣ್ಯವಂತರು, ಪುಣ್ಯಾತ್ಮರಿದ್ದಾರೆ, ಪುಣ್ಯಶಾಲಿಗಳಾದವರು ಅವರು ಚತುರ್ವಿಧ 4 ವಿಧವಾಗಿದ್ದಾರೆ ಅಂತ ಹೇಳಿ ಅಲ್ಲಿ ಕೂಡ ತಾರತಮ್ಯ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತತ್ರಾಪಿ ತಾರತಮ್ಯ ಮಿತ್ಯಾ ಚತುರ್ವಿಧ ಇದೆ ಅಂತ ಹೇಳಿ, ಯೇ ಸುಕೃತಿನ ಪೂರ್ವಜನ್ಮ ಕೃತ ಪುಣ್ಯವಂತಹ ಜನಾ ಮಾಂ ಭಜಂತೆ ಸೇವಂತೆ ತೇಜ ಚತುರ್ವಿಧ, ಪೂರ್ವಜನ್ಮ ಪುಣ್ಯವಂತರಾದವರು ಮಾಡಿದಂತಹ ಪುಣ್ಯದಿಂದ ನನ್ನನ್ನು ಅವರು 4 ವಿಧವಾಗಿ ಸೇವೆ ಮಾಡುವವರಿರ್ತಾರೆ. ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಅಂತ ಹೇಳಿ, ರೋಗಾದಿ ಉಪದ್ರವಗಳಿಗೆ ಒಳಗಾಗಿ ಅದರ ತೊಂದರೆಯನ್ನು ಪರಿಹರಿಸಬೇಕಂತೇಳಿ ಭಗವಂತನನ್ನು ಆ ರೋಗಾತರಾದವರು ರೋಗವನ್ನು ಪರಿಹಾರ ಮಾಡು ಅಂತ ಬೇಡಿಕೊಂಡು ಭಗವಂತನ ಹತ್ತಿರ ಹೋಗುವವರು. ಜಿಜ್ಞಾಸುಗಳು ಆತ್ಮಜ್ಞಾನ ಹೆಚ್ಚ ಉಳ್ಳವರು, ಅದಾದ ಮೇಲೆ ಅರ್ಥಾರ್ಥಿಗಳು ಧನೇಚ್ಛ ಉಳ್ಳವರು, ಹೀಗೆ ಜ್ಞಾನಿಗಳು 4ನೇ ಅವರು ಆತ್ಮ ತತ್ವಜ್ಞಾನವನ್ನು ಪಡೆದವರು. ಈ ವಿಧವಾಗಿ 4 ವಿಧದ ಅವರು ಭಗವಂತನನ್ನು ಹೊಂದಲಕ್ಕೆ ಪ್ರಯತ್ನ ಮಾಡ್ತಾರೆ, ಸೇವೆ ಮಾಡ್ತಾರೆ ಅಂತ ಹೇಳಿ ಭಗವಂತನ ಭಜಿಸುವವರು, ಭಜಂತಿ ಅಂತ ಅದು ಹೇಳಿದ್ದಾರೆ. ಇಲ್ಲಿ ದ್ವಿಸಂಬೋಧನ ಆಧಾರಾರ್ಥಂ ಅಂತ ಹೇಳಿ ಎಂಫಸಿಸ್, ಸೊ ಡ್ರಾಯಿಂಗ್ ಅಟೆನ್ಷನ್ ಅಂಡ್ ಎಂಫಸಿಸ್ ಅಂತೀವಲ್ವಾ, ಅರ್ಜುನ ಭರತಶಭ ಅಂತೇಳಿ ಸಂಬೋಧನ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿ ಈ 4 ವಿಧವಾದವರಲ್ಲಿ ಯಾರು ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಭಕ್ತ್ಯರ್ಥಂ ಅಹಂ ಸಚ ಮೇ ಮಮ ಪ್ರಿಯ ಅಂತೇಳಿ 17ನೇ ಶ್ಲೋಕ ಅಲ್ಲಿ ಅದಕ್ಕೆ ವಿವೃತಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ತೇಷಾಂ ಅಂದ್ರೆ ಆ 4 ವಿಧವಾದ ಭಕ್ತರಲ್ಲಿ, 4 ವಿಧವಾಗಿ ಭಗವಂತನನ್ನು ಆಶ್ರಯ ಮಾಡುವ 4 ವಿಧವಾದ ಭಕ್ತರಲ್ಲಿ ಜ್ಞಾನಿ, ಆ 4ನೇ ಕ್ಯಾಟಗರಿ ಸೇರಿದಂತಹ ಜ್ಞಾನಿಗಳು, ಆತ್ಮತತ್ವ ಜ್ಞಾನಿಗಳು, ಅವರು ನಿತ್ಯಯುಕ್ತ ಯುಕ್ತ ಯೋಗದಿಂದ ಕೂಡಿದವರು ಅಂದ್ರೆ ಭಗವಂತನ ಸಮಾಧಿವಂತರು, ಸಮಾಧಿ ಧ್ಯಾನ ಯೋಗಗಳಲ್ಲಿ ನಿರತರಾಗಿರುವಂತಹ ಅವರು ನಿತ್ಯಯುಕ್ತ ಸದಾ ಭಗವತ್ ಸಮಾಧಿಮಾನ್ ಅಂತ ಹೇಳಿ, ಯಾವಾಗಲೂ ಭಗವಂತನನ್ನು ಭಗವಂತನಲ್ಲೇ ಮನಸ್ಸನ್ನು ಇಟ್ಟವರಾಗಿರುವಂತಹ ಅವರು. ಏಕಸ್ಮಿನ್ ಮೈ ಏವ ಪ್ರಾಧಾನ್ಯೇನ ಭಕ್ತಿ ಯಸ್ಯ ಸ ಅಸೌ ಏಕಭಕ್ತಿ, ಏಕಭಕ್ತಿ ಏಕನಾದ ಸರ್ವೋತ್ತಮನಾದ ಭಗವಂತನ ಒಬ್ಬನಲ್ಲಿಯೇ, ಏಕ ಅಂತೆ ಏಕ ಭಗವಂತನಿಗೆ ಏಕ ಅಂತ ಹೇಳಿ, ಏಕ ಒಂದರಲ್ಲಿಯೇ, ಏಕ ಶಬ್ದವಾಚನಾಗಿ ಸರ್ವೋತ್ತಮನಾಗಿರುವ ಆ ಭಗವಂತ ಒಬ್ಬನಲ್ಲಿಯೇ ಭಕ್ತಿಯನ್ನು ಮಾಡುವವರು. ಈ ವಿಧವಾಗಿ ಯಾರ್ಯಾರಾದ್ರೆ ಅವ್ರಿಗೆ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಮೈ ಏವ ಪ್ರಾಧಾನ್ಯೇನ ಭಕ್ತಿ ಯಸ್ಯ ಸೊ ಏಕಭಕ್ತಿ ವಿಶಿಷ್ಯತೆ, ಅವರು ವಿಶೇಷವಾಗಿ ವಿಶಿಷ್ಯತೆ ಅಕ್ಷಯಿತೋ ಭವತಿ, ಅವರು ದೇವರ ಭಗವಂತನಲ್ಲಿ ಪ್ರಧಾನವಾಗಿ ಭಕ್ತಿ ಉಳ್ಳವರಂತಹ ಜ್ಞಾನಿಗಳು ಯಾರಿದ್ದಾರೋ ಅವರು ಅಕ್ಷಯವನ್ನು ಪಡೆದಿದ್ದಾರೆ. ದೇ ಆರ್ ಸ್ಪೆಷಲ್, ದೇ ಆರ್ ಮಚ್ ಮೋರ್ ಇಂಪಾರ್ಟೆಂಟ್, ಅವರು ಬಹಳ ಮುಖ್ಯರಾದವರು, ಅಕ್ಷಯವಾದವರು. ದೇ ಆರ್ ಅಂದ್ರೆ ಇವರೆಲ್ಲರೂ ಕೂಡ ಒಳ್ಳೆಯವರು, ಆದ್ರೆ ಅವರಲ್ಲಿ ಇನ್ನು ಅಕ್ಷಯವಾದಂತಹ ಬಹಳ ಪ್ರಾಧಾನ್ಯತೆ ಇದೆ ಅಂತ ಹೇಳಿ. ಕುತ ಇತ್ಯತಃ, ಯಾಕೆ, ಏನು ಕಾರಣ ಅಂದ್ರೆ, ಪ್ರಿಯೋ ಹಿ ಜ್ಞಾನಿನ ಅತ್ಯತ್ತಂ ಅಹಂ, ಆ ವಿಧವಾಗಿ ಇರುವುದರಿಂದ ಅವರು ಅಂತಹ ಜ್ಞಾನಿಗಳು ನನಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ದಾರೆ. ಅವರಿಗೆ ನಾನು ಪ್ರೀತನಾಗಿರ್ತೀನಿ, ನನಗೆ ಅವರು ಪ್ರೀತ, ಅವರಿಗೆ ನಾನು ಇಷ್ಟ, ನನಗೆ ಅವರಿಷ್ಟ. ಅದಕ್ಕೆ ಪ್ರಿಯೋ ಹಿ ಜ್ಞಾನಿನ ಅತ್ಯತ್ತಮ ಅಹಂ, ಜ್ಞಾನಿಗಳಿಗೆ ನಾನು ಬಹಳ ಪ್ರಿಯನಾಗಿರ್ತೀನಿ. ಸಚ ಮಮ ಪ್ರಿಯ, ಅವನು ನನಗೂ ಪ್ರಿಯವಾಗಿರ್ತಾನೆ ಅಂತ ಹೇಳಿ. ಕುತ ಇತ್ಯತಃ ಮಮ ಅತಿ ಪ್ರಿಯತ್ವಾತ್ ಇತ್ಯತಃ ಪ್ರಿಯ ಹಿ ಇತಿ, ಇದು ಪ್ರಸಿದ್ಧವಾಗಿರುವಂತಹ ವಿಷಯ. ಪ್ರಿಯ ಪ್ರಿಯೋ ಹಿ ಇತಿ ಅಂತ ಹೇಳಿ ಅಲ್ಲಿ ಈ ಶ್ಲೋಕದಲ್ಲಿ ಅಂತಹ ನಾಲ್ಕನೇ ಕ್ಯಾಟಗರಿಗೆ ಸೇರಿದವರು ನನಗೆ ಬಹಳ ಪ್ರೀತಿಪಾತ್ರರಾಗಿದ್ದಾರೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಆವಾಗ ನಮಗೆ ಹೋಗುವ ಮತ್ತೆ ಹಾಗಂದರೆ ಮಿಕ್ಕವರಿಗೆಲ್ಲ ಭಗವಂತ ಏನು ಮಾಡೋದಿಲ್ಲವಾ ಅಂದ್ರೆ, ಅವರು ಅವ್ರ ಬಗ್ಗೆ ಭಗವಂತ ಕೇರೆ ಮಾಡೋದಿಲ್ವಾ ಅಂದ್ರೆ ಬಹಳ ತಪ್ಪಾಗಿ ಬಿಡತ್ತ. ರೋಗಾರ್ಥರಾಗಿ, ರೋಗದಿಂದ ಪೀಡಿತರಾಗಿ ಭಗವಂತನಿಗೆ ಶರಣು ಹೊಕ್ಕುವವರು, ಧನಕ್ಕಾಗಿ ಭಗವಂತನ ಶರಣು ಹೊಕ್ಕುವವರು, ಇಲ್ಲ ಭಗವಂತನನ್ನು ತಿಳಿಬೇಕು ಇಚ್ಛೆಯಿಂದ ತಿಳ್ಕೊಳ್ಳೋಣ ಅಂತ ಜಿಜ್ಞಾಸದಿಂದ ಹೋಗುವವರು, ಇವರೆಲ್ಲರೂ ಮತ್ತೆ ಇವ್ರ ಗತಿ ಏನು ಅಂತ ಹೇಳಿದ್ರೆ, ಅವರು ಕೂಡ ಅವರನ್ನು ಒಂದು ಮೆಟ್ಟು ಕಮ್ಮಿಯಲ್ಲಿಟ್ಟ ಮಾತ್ರಕ್ಕೆ ಅವರೆಲ್ಲರೂ ಬಿಟ್ಟು ಬಿಡ್ತಾನಂತಲ್ಲ, ಅವರೆಲ್ಲರೂ ಕೂಡ ಉದಾರರು ಅಂದ್ರೆ ಶ್ರೇಷ್ಠರೇ, ಉತ್ಕೃಷ್ಟರೇ ಅಂತ ಹೇಳಿ ನೆಕ್ಸ್ಟ್ ಶ್ಲೋಕದಲ್ಲಿ 18ನೇ ಶ್ಲೋಕದಲ್ಲಿ ಹೇಳ್ತಾನೆ. ಉದಾರಾಹ ಸರ್ವೇವೈತೆ ಜ್ಞಾನೀತು ಆತ್ಮೈವ ಮೇಮತಂ ಆಸ್ತ ಸಹಯುಕ್ತಾತ್ಮ ಮಾಂ ಏವ ಅನುತ್ತಮಾಂ ಗತಿಂ ಅಂತ ಹೇಳಿ. ಸರ್ವೇವ ಏತೆ ಉದಾರಾಹ, ಅವರೆಲ್ಲರೂ ಕೂಡ ಉದಾರರೇ. ಉದಾರರಂದ್ರೆ ಉತ್ಕೃಷ್ಟರು, ಶ್ರೇಷ್ಠವಾದವರು ಅಂದ್ರೆ ಅವರು ಆಲ್ ಆಫ್ ದೆಮ್ ಆರ್ ಗ್ರೇಟ್, ಎಲ್ಲರೂ ಒಳ್ಳೆಯವರೇ. ಉದಾರಾಹ ಸರ್ವೇವ ಏತೆ, ಇವರೆಲ್ಲರೂ ಕೂಡ ಏತೆ, ಈ ನಾಲ್ಕು ಕ್ಯಾಟಗರಿ ಅವರು ಕೂಡ ಬಹಳ ಉತ್ಕೃಷ್ಟರೇ ಆಗಿದ್ದಾರೆ. ಆದರೆ ಜ್ಞಾನೀತು ತು ಅಂತ ಹೇಳ್ತು ಏವಕಾರ, ಜ್ಞಾನಿಗಳು ಮಾತ್ರ ಏವ ಮೇ ಮತಂ ಅಂತ ಹೇಳಿ, ತು ಆತ್ಮ ಏವ ಮೇ ಮತಂ, ಜ್ಞಾನೀತು ಆತ್ಮ ಏವ ಮೇ ಮತಂ. ಸೊ ಜ್ಞಾನೀತ್ವಾತ್ಮೈವ ಮೇ ಮತಂ, ಅದನ್ನು ಬಿಡಿಸಿದೆ, ಜ್ಞಾನೀತು ಆತ್ಮ ಏವ ಮೇ ಮತಂ, ಆ ಜ್ಞಾನಿಗಳಾದವರು ನನ್ನ ಆತ್ಮರಾಗಿದ್ದಾರೆ. ಅಂದ್ರೆ ಏನು, ಭಗವಂತನಿಗೆ ಭಗವಂತನ ಇದೇನು ಅದ್ವೈತ ತರ ಕಾಣಿಸ್ತಾ ಇದಲ್ವಾ, ಆ ಜ್ಞಾನಿಗಳು ನನಗೆ ಆತ್ಮ ಆಗಿದ್ದಾರೆ, ನನ್ನ ಆತ್ಮ ಜ್ಞಾನಿಗಳು ಅಂತ ಹೇಳಿದ್ರೆ, ಭಗವಂತನ ಆತ್ಮ ಭಗವಂತನೇ. ಸೊ ಅಂದ್ರೆ ಆ ಜ್ಞಾನಿಗಳಿಗೂ ಭಗವಂತನಿಗೂ ಅಭೇದವನ್ನು ಹೇಳ್ತಾ ಇದ್ದಾರಾ ಅಂತ ಹೇಳಿದ್ರೆ, ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಏಕ ಪ್ರಶಂಸೆಯ ಪ್ರಾಪ್ತ ಇತರನಿಂದ ನಿರಾಹ, ಒಬ್ಬರನ್ನು ಪ್ರಶಂಸೆ ಮಾಡುವುದರ ಮೂಲಕವಾಗಿ, ಜ್ಞಾನಿಗಳನ್ನು ಪ್ರಶಂಸೆ ಮಾಡುವುದರ ಮೂಲಕವಾಗಿ ನಮಗೆ ಪ್ರಾಪ್ತವಾಗಿರುವಂತಹ ಅಂದ್ರೆ ನಮ್ಗೆ ಒಂದು ಸಂದೇಹ, ಓ ಇತರ ನಿಂದ ಮಿಕ್ಕವರನಿಗೆ ನಿಂದ ಮಾಡ್ತಾ ಇದ್ದಾರಾ, ಅಂದ್ರೆ ಮಿಕ್ಕವರೆಲ್ಲ ಯೂಸ್ಲೆಸ್ ಅಂತ ಹೇಳ್ತಾ ಇದ್ದಾರಾ ಅಂತ ಹೇಳಿದ್ರೆ, ನಿರಾಹ ಇಲ್ಲ ಇಲ್ಲ ಹಾಗೆ ಹೇಳ್ತಾ ಇಲ್ಲ, ಅದನ್ನು ರೆಫ್ಯೂಸ್ ಮಾಡ್ತಾ ಅಂದ್ರೆ ಆ ತರಹ ಇಲ್ಲ, ಮಿಕ್ಕವರನ್ನು ನಿಂದೆ ಮಾಡ್ತಾ ಇಲ್ಲ ಅಂತೇಳಿ. ಉದಾರಾಹ ಇತಿ ಏತೆ ಸತ್ವಾರಹ ಜನಾಹ ಉದಾರಹ, ಇವರು ನಾಲ್ಕು ಕ್ಯಾಟಗರಿ ಅವರು ಕೂಡ ಉತ್ಕೃಷ್ಟರಾಗಿದ್ದಾರೆ. ಆದ್ರೆ ಜ್ಞಾನಿ ಮೇ ಆತ್ಮಏವ ಸ್ವರೂಪಮೇವ ಅತಿ ಪ್ರಿಯತ್ವಾತ್ ಅಂತ, ಆ ಜ್ಞಾನಿಯಾದವರು ನನಗೆ ಆತ್ಮನೇ ಆಗಿದ್ದಾರೆ. ಅಂದ್ರೆ ನೋಡ್ರಿ, ನಾವು ಲೋಕದಲ್ಲಿ ಕೂಡ ವ್ಯವಹಾರ ಮಾಡ್ತೀವಿ, ಯಾರಾದ್ರೂ ಬಂದ್ರೆ ಏ ಅವನು ಸೋಮಲಿಂಗ ಬಂದ, ಅವನು ನನ್ನವನೇ, ಅವನ ಬಗ್ಗೆ ನೀವು ಚಿಂತೆ ಮಾಡ, ಅವನ್ ನಾನೇ ಅಂದ್ರೆ ನಾನೇ ಅವನನ್ನು ನೋಡ್ಕೊಳ್ತೀನಿ, ಅವನ್ ನಾನೇ ಅಂತ ಹೇಳಿ ಸುಮ್ನೆ ಲೂಸ್ ಆಗಿ ಹೇಳ್ತೀವಿ. ಹಾಗೆ ಇಲ್ಲಿ ಆತ್ಮಏವ ಅಂತ ಹೇಳಿದ್ರೆ, ಮೇ ಆತ್ಮಏವ ನನ್ನ ಸ್ವರೂಪವೇ ಅಂದ್ರೆ ನನಗೆ ಅತ್ಯಂತ ಪ್ರಿಯವಾಗಿದ್ದಾರೆ, ಅತಿ ಪ್ರಿಯತ್ವಾತ್ ಆತ್ಮಏವ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅಧೀನ ಸತ್ತಾ ಇತಿ ಜ್ಞಾನವತ್ವಾದ್ವ, ಇಲ್ಲ ಒಂದು ಅವರು ನಾನೇ ಅಂತ ಹೇಳಿದ್ರೆ ಅವರು ನನ್ನ ಅಧೀನದಲ್ಲಿದ್ದಾರೆ ಅಂತ. ಒಂದು ಅವರು ನಾನೇ, ಅವರೆಲ್ಲರೂ ನಾನೇ ಅಂತ ಹೇಳಿದ್ರೆ ಅವರೆಲ್ಲರೂ ನನಗೆ ಪ್ರೀತಿಪಾತ್ರರಾಗಿದ್ದಾರೆ ಅಂತ ಒಂದು ಅರ್ಥ. ಅವರೆಲ್ಲರೂ ನಾನೇ ಅಂತ ಹೇಳಿದ್ರೆ ಅವರೆಲ್ಲರೂ ನನ್ನ ಅಧೀನದಲ್ಲಿದ್ದಾರೆ. ನಾವು ಲೋಕದಲ್ಲಿ ಕೂಡ ವ್ಯವಹಾರ ಮಾಡ್ತೀವಿ, ಯಾವುದೇ ಒಂದು ಹೇಳಿದ್ರೆ ಒಂದು ದೊಡ್ಡ ಕಂಪನಿ ಓನರ್ ಇದ್ದರೆ ಆ ಕಂಪನಿ ಹೆಸರು ಹೇಳಿದ್ರೆ ಆ ಕಂಪನಿ ಅಂದ್ರೆ ಅವನೇ ರೀ ಅಂತ, ಅಂದ್ರೆ ಆ ಕಂಪನಿ ಅವನ ವಶದಲ್ಲಿದೆ ಅಂತ ಅರ್ಥ. ಸೊ ಹಾಗೆ ಯಾವ್ದನ್ನ ದೊಡ್ಡ ಆರ್ಗನೈಸೇಷನ್ ಓನರ್ ಹೆಸರೇ ಆರ್ಗನೈಸೇಷನ್ ಅಂದ್ರೆ ಅವನೇ ರೀ ಅಂತ ಹೇಳ್ತೀವಿ, ಅಂದ್ರೆ ಆರ್ಗನೈಸೇಷನ್ ಅವನ ಹತೋಟಿಯಲ್ಲಿದೆ, ಅವನ ವಶದಲ್ಲಿದೆ ಅಂತ ಅರ್ಥ. ಹಾಗೆ ಭಗವಂತ ಅವರೆಲ್ಲರೂ ನಾನೇ ಅಂದ್ರೆ ಅವರೆಲ್ಲರೂ ನನ್ನ ಅಧೀನದಲ್ಲಿದ್ದಾರೆ ಅಂತ ಎರಡನೇ ಅರ್ಥ. ಅವರು ನನಗೆ ಪ್ರೀತಿಪಾತ್ರರಾಗಿದ್ದಾರೆ, ಇಲ್ಲ ಅವರು ನನ್ನ ಅಧೀನದಲ್ಲಿದ್ದಾರೆ ಅಂತ ಹೇಳಿ. ಅಧೀನತ್ವ ಅಧೀನ ಸತ್ತಾದ ಇತಿ ಸತ್ತಾದಿಹಿ ಇತಿ ಅಂದ್ರೆ ಅವರು ಸತ್ತ, ಅವರ ಇರುವಿಕೆ ಎಲ್ಲವೂ ಕೂಡ ನನ್ನ ಅಧೀನ. ಅವರು ಹೇಗೆ ಆಗಿರ್ತಾರೆ, ಅವರ ಇರುವಿಕೆ, ಅವರನ್ನು ಟೇಕಿಂಗ್ ಕೇರ್ ಆಫ್ ದಮ್ ಎಲ್ಲವನ್ನು ನಾನು ಮಾಡ್ತೀನಿ. ಸೊ ಅವರ ಎಲ್ಲ ಚಟುವಟಿಕೆಗಳು ಎಲ್ಲವೂ ಕೂಡ ನನ್ನ ಅಧೀನದಲ್ಲಿಯೇ ಇರುತ್ತೆ ಅಂತ ಹೇಳಿ ಮತ್ ಅಧೀನ ಸತ್ತಾದಿಹಿ ಇತಿ ಜ್ಞಾನವತ್ವಾದ್ವ. ಜ್ಞಾನವತ್ವಾದ್ವ ಅವರು ಅಂದ್ರೆ ಅವರು ನನ್ನ ಬಗ್ಗೆ ಚಿಂತನೆ ಮಾಡುವವರಾಗಿದ್ದಾರೆ. ಅವರ ಬಗ್ಗೆ ನಾನು ಬಹಳ ಐ ಟೇಕ್ ಕೇರ್ ಆಫ್ ದಮ್, ನಾನು ಅವರನ್ನು ನೋಡ್ಕೊಳ್ತೀನಿ, ಆದ್ದರಿಂದ ಅವರು ನನ್ನವರೇ ಆಗಿದ್ದಾರೆ ಅಂತೇಳಿ ಅದನ್ನು ಹೇಳಿದ್ದಾರೆ. ಇಲ್ಲಿ ಅಭೇದ ಅಭೇದ ಉಪಚಾರ, ಅಭೇದೋಪಚಾರ, ಉಪಚಾರ ಅಂದ್ರೆ ಔಪಚಾರಿಕ. ಇಲ್ಲಿ ಅಭೇದ ಪ್ರಯೋಗ ಮಾಡಿದ್ದಾರೆ ಅವರು. ನನ್ನ ಆತ್ಮ ನನ್ನ ಸ್ವರೂಪ ಅನ್ನೋದು ಔಪಚಾರಿಕ. ಉಪಚಾರ ಉಪಚಾರ ಅಂತ ಹೇಳಿದ್ರೆ ಲಿಟ್ರಲ್ ಮೀನಿಂಗ್ ತಗೋಬೇಡ್ರಿ, ನಾವು ಫಿಗರೇಟಿವ್ ಮೀನಿಂಗ್ ಅಂತೀವಲ್ಲ, ಇದು ಔಪಚಾರಿಕ. ಇದರ ಅಂತರಾರ್ಥವನ್ನು ನೋಡಿ ತಿಳ್ಕೊಳ್ರಿ. ಇದು ಔಪಚಾರಿಕ. ಉಪಚಾರ ಅಂತ ಹೇಳಿದ್ರೆ ಫಿಗರೇಟಿವ್ ಮೀನಿಂಗ್ ತಗೋ, ಲಿಟ್ರಲ್ ಮೀನಿಂಗ್ ತಗೋಬೇಡಿ, ಟೇಕ್ ಎ ಫಿಗರೇಟಿವ್ ಮೀನಿಂಗ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಭೇದ ಉಪಚಾರ ಅಂತ ಹೇಳಿ ಯದ್ವಾ ಆಪ್ನೋತಿ, ಇನ್ನೊಂದು ಅರ್ಥ ಇಲ್ಲ ಅಂದ್ರೆ ಇನ್ನೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ. ಅವರು ನನ್ನ ಆತ್ಮ ಆಗಿದ್ದಾರೆ. ಆತ್ಮ ಅನ್ನುವುದಕ್ಕೆ ಆಪ್ನೋತಿ, ಅವರು ನನ್ನ ಆತ್ಮ ಆಗಿದ್ದಾರೆ. ಅವರು ತೇ ಮಾಂ ಆಪ್ನೋತಿ ಅಂತ ಹೇಳಿ ಅವರು ಆಪ್ನೋತಿ ಇತ್ಯಾತ್ಮ ಯತ್ ಪ್ರಾಪ್ತಿಮಾನ್ ಇತ್ಯರ್ಥ ಸಹ ಮಾಂ ಆಪ್ನೋತಿ ಅಂತೇಳಿ, ಅಂತಹ ಅವನು ನನ್ನನ್ನು ಹೊಂದುತ್ತಾನೆ. ಆದ್ದರಿಂದ ಆಪ್ನೋತಿ ಇತಿ ಆತ್ಮ, ಆತ್ಮ ಅನ್ನೋ ಶಬ್ದಕ್ಕೆ ಆಪ್ನೋತಿ ಅಂತೇಳಿ. ಸೊ ಮತ್ ಪ್ರಾಪ್ತಿಮಾನ್ ಇತಿ, ಅವರು ನನ್ನನ್ನು ಪಡೆಯುವವರಾಗ್ತಾರೆ. ದೇ ಆಪ್ಟೈನ್ ಮೀ ಅಂತ ಹೇಳಿ ಅಂದ್ರೆ ನನ್ನನ್ನು ಸೇರುತ್ತಾರೆ ಅನ್ನುವ ಅರ್ಥದಲ್ಲಿ ಕೂಡ ಆತ್ಮ ಅನ್ನುವ ಶಬ್ದ. ಇತಿ ಮೇ ಮತಂ, ಇದು ನನ್ನ ಸಿದ್ಧಾಂತವಾಗಿದೆ. ಸೊ ಜ್ಞಾನೀತು ಆತ್ಮಯೇವ ಮೇ ಮತಂ, ಇದು ನನ್ನ ಸಿದ್ಧಾಂತವಾಗಿದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆಸ್ತಿ ಸಹಿ ಯುಕ್ತಾತ್ಮ ಮಾಮೇವ ಅನುತ್ತಮಾಂ ಗತಿಂ. ಅಷ್ಟೇ ಅಲ್ಲದೆ ಅದು ಹೇಳ್ತಾ ಇದ್ದಾರೆ, ಸಹಿ ಅಂತಹ ಜ್ಞಾನಿಯಾದವನು ಅನುತ್ತಮಾಂ ಗತಿಂ ಉದ್ದಿಶ್ಯ ಯುಕ್ತಾತ್ಮ. ಅನುತ್ತಮಾಂ ನಾವು ಭಾಷೆದಾತ್ರ ನೋಡುವಾಗ ಮೊದಲನೇದನ್ನು ನೋಡಿದ್ವಿ. ಅನುತ್ತಮ ಅನ್ನುವ ಶಬ್ದಕ್ಕೆ ಉತ್ತಮ ಅನ್ನುವ ಅರ್ಥ. ಇಲ್ಲಿ ಅನುತ್ತಮ ಅಂದ್ರೆ ಉತ್ತಮವಾಗದೇ ಇರುವುದು ಅಂತ ಅರ್ಥ ಅಲ್ಲ. ಉತ್ತಮವಾದದ್ದು ಇನ್ನೊಂದು ಇಲ್ಲ, ಇದಕ್ಕಿಂತ ಉತ್ತಮವಾದದ್ದು ಇನ್ನೊಂದಿಲ್ಲ, ಅಂದ್ರೆ ಈ ಗತಿಯೇ ಸರ್ವೋತ್ತಮ. ಸೊ ಉತ್ತಮ ಅನ್ನುವುದು ಅನುತ್ತಮ ಅನ್ನುವುದು ಮೇಲ್ನೋಟಕ್ಕೆ ವಿರೋಧವಾಗಿ ಕಾಣಿಸಿದರೂ ಎರಡೂ ಒಂದೇ ಅರ್ಥವನ್ನು ಹೇಳುತ್ತೆ. ಎರಡು ಉತ್ತಮವಾದದ್ದು, ದ ಗ್ರೇಟೆಸ್ಟ್ ಅನ್ನುವ ಅರ್ಥವನ್ನೇ ಕೊಡುತ್ತೆ. ಅತ್ಯಂತ ಉತ್ಕೃಷ್ಟವಾಗಿರುವಂತಹದ್ದು ಅನ್ನುವ ಅರ್ಥವನ್ನೇ ಕೊಡುತ್ತೆ. ಇದು ಸಂಸ್ಕೃತದ ಒಂದು ವಿಶೇಷ ಶಕ್ತಿ. ಸೊ ಅನುತ್ತಮಾಂ ಗತಿಂ ಉದ್ದಿಶ್ಯ ಯುಕ್ತಾತ್ಮ, ಯೋಗ ಚಿಂತನೆ, ಭಗವಂತನಲ್ಲಿಯೇ ಮನಸ್ಸು ನೆಲಗೊಳಿಸಿದವನು. ಸಮಾಧಿಯುಕ್ತ ಮನಃ ಅಂತೇಳಿ, ಭಗವಂತನ ಸಮಾಧಿಯಲ್ಲಿ ಮುಳುಗಿದವನು, ಸಮಾಧಿಯಲ್ಲಿ ಮನಸ್ಸನ್ನು ಇಡುವವನು, ಭಗವಂತನನ್ನೇ ಧ್ಯಾನ ಮಾಡುವವನಾಗಿರ್ತಾನೆ. ಅದಕ್ಕೆ ಮಾಂ ಆಸ್ತಿತಃ, ಆಸ್ತಿತಃ ಪ್ರಾಪ್ತಃ, ನನ್ನನ್ನು ಹೊಂದಿದವನಾಗಿರ್ತಾನೆ ಇತಿ ಯೋಜನಾ, ಹೀಗೆ ನಾವು ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಭಗವಂತನನ್ನು ಹೊಂದಿದವರಾಗುತ್ತಾರೆ, ಎಲ್ಲರೂ ಭಗವಂತನ ಹೊಂದುತ್ತಾರೆ. ಆದರೆ ಜ್ಞಾನಿಯಾದವನು ಭಗವಂತನಿಗೆ ಇನ್ನೂ ಅತ್ಯಂತ ಪ್ರೀತಿಪಾತ್ರನಾಗಿದ್ದಾನೆ. ಅವನಿಗೆ ಬಹಳ ಶ್ರೇಷ್ಠವಾದಂತಹ ಗತಿ ಸಿಗುತ್ತೆ. ಮಿಕ್ಕವರಿಗಿಂತಲೂ ಅವನಿಗೆ ಗ್ರೇಟರ್ ಥಿಂಗ್, ಗ್ರೇಟರ್ ಪೊಸಿಷನ್ ಸಿಗುತ್ತೆ, ಇನ್ನೂ ದೊಡ್ಡದಾದ ಮೋಕ್ಷದ ಗತಿ ಅವನಿಗೆ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಬಹುನಾಂ, ಇದು 18ನೇದಾಯಿತು, 18ನೇದು ಉದಾರಃ ಸರ್ವೈವೈತೆ ಜ್ಞಾನಿ ಆತ್ಮೈವ ಮೇ ಮತಂ ಆಶ್ರಿತಃ ಸಹಿಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ ಅನ್ನುವ 18ನೇ ಶ್ಲೋಕ ಆದ ಮೇಲೆ 19ನೇ ಶ್ಲೋಕದಲ್ಲಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ ಅಂತೇಳಿ, ಬಹೂನಾಂ ಜನ್ಮನಾಮಂತೆ, ಅನೇಕ ಜನ್ಮಗಳಾದ ಮೇಲೆ ಜ್ಞಾನವಾನ್ ಜ್ಞಾನವನ್ನು ಪಡೆದವನಾಗಿ ಮಾಂ ಪ್ರಪದ್ಯತೆ ನನ್ನನ್ನು ಹೊಂದುತ್ತಾನೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ ಅಂತೇಳಿ ಅಲ್ಲಿ ವಿವೃತಿಯಲ್ಲಿ ಹೇಳ್ತಾ ನೋಡೋಣ. ಏವಂ ವಿಧ ಜ್ಞಾನಿ, ಇಂತಹ ಜ್ಞಾನಿ ದುರ್ಲಭ, ಬಹಳ ದುರ್ಲಭ. ಸೊ ಸ ಮಹಾತ್ಮ ಸುದುರ್ಲಭ ಅಂತ, ದುರ್ಲಭ ಅಂದ್ರೆ ನಾಟ್ ವೆರಿ, ಬಹಳ ಕಷ್ಟ, ವೆರಿ ರೇರ್ ಅಂತ. ಸುದುರ್ಲಭ ವೆರಿ ವೆರಿ ರೇರ್, ಬಹಳ ದುರ್ಲಭ ಅಂದ್ರೆ ಅಂತಹವನು ಸಿಗುವುದೇ ಕಷ್ಟ ಅಂತ ಹೇಳಿ. ಏವಂ ವಿಧ ಜ್ಞಾನಿ, ಅಂತಹ ಭಗವಂತನನ್ನೇ ಇಟ್ಟುಕೊಂಡು ಬೇರೆ ಯಾವುದೂ ಬೇಡ ಅಂತ ಇರುವಂತಹ ಅಂತಹ ಜ್ಞಾನಿ ಆದವನು ಬಹಳ ಸಿಗುವುದು ಬಹಳ ವಿರಳ ವಿರಳ, ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ದುರ್ಲಭ ಸುದುರ್ಲಭ ಅಂತ. ಸೊ ಜ್ಞಾನಿ ದುರ್ಲಭ ಇತ್ಯಹ ಬಹೂನಾಂ ಅಂತ ಅಷ್ಟೇ ಅಲ್ಲದೆ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬಹೂನಾಂ ಇತಿ, ಬಹೂನಾಂ ಜನ್ಮನಾಮಂತೆ, ಅಂದರೆ ಅನೇಕ ಜನ್ಮಗಳನ್ನು ಪಡೆದ ಮೇಲೆ ಸಾಧನೆಯನ್ನು ಮಾಡಿ, ಎಷ್ಟೋ ಜನ್ಮಗಳ ಸಾಧನೆಯನ್ನು ಮಾಡಿದ ಅನಂತರ ಜ್ಞಾನವಂತನಾಗುತ್ತಾನೆ, ಜ್ಞಾನವನ್ನು ಪಡುತ್ತಾನೆ. ಆ ಜ್ಞಾನವೆಂಥದ್ದು ಅಂತ ಹೇಳಿದ್ರೆ ಸರ್ವಂ, ಅಲ್ಲಿ ವಾಸುದೇವ ಸರ್ವಮಿತಿ, ವಾಸುದೇವನೇ ಸರ್ವಂ. ಇದನ್ನು ಎರಡು ವಿಧವಾಗಿ, ವಾಸುದೇವ ಸರ್ವಂ ಸರ್ವಂ ವಾಸುದೇವ ಅಂದ್ರೆ ಇದು ಎರಡು ಅನೇಕ ಕೆಲವು ಅರ್ಥಗಳಲ್ಲಿ ನೋಡಬಹುದು. ಎಲ್ಲವೂ ವಾಸುದೇವನೇ ಅಂದರೆ ಎಲ್ಲವೂ ಕೂಡ ವಾಸುದೇವನ ಅಧೀನ ಸತ್ತಾದಿ ಮತ್ ಇತಿ ಜ್ಞಾನವಾನ್. ಅವನು ಜ್ಞಾನವನ್ನು ಎಂತಹ ಜ್ಞಾನ, ಎಲ್ಲವೂ ಕೂಡ ವಾಸುದೇವನೇ ಅಂದ್ರೆ ಎಲ್ಲವೂ ವಾಸುದೇವರೂಪಿ ಪರಮಾತ್ಮನ ಅಧೀನದಲ್ಲಿಯೇ ಇರುವಂತಹದ್ದು. ಇರುವಿಕೆ ಆಗಲಿ, ಸತ್ತ ಎಕ್ಸಿಸ್ಟೆನ್ಸ್ ಆಗಲಿ, ಯಾವುದೇ ಆಗಲಿ, ಅವನ ಜೀವನ, ಅವನು ಎಕ್ಸಿಸ್ಟೆನ್ಸ್, ಅವನು ಮೋಕ್ಷಕ್ಕೆ ಹೋಗುವುದು, ಅವನು ಬಾಳುವಿಕೆ, ಅವನಿಗೆ ಸುತ್ತಮುತ್ತ ಇರುವವರ ಸಂಬಂಧ ಎಲ್ಲವೂ ಕೂಡ ಭಗವಂತನ ಅಧೀನದಲ್ಲಿಯೇ ಇರುತ್ತೆ. ಸೊ ಎಲ್ಲವೂ ಭಗವಂತನ ಅಧೀನದಲ್ಲಿ ಇರುತ್ತೆ, ಆದ್ರೆ ಭಗವಂತನ ಅಧೀನದಲ್ಲಿ ಇರುತ್ತೆ ಅನ್ನುವ ಜ್ಞಾನ ಅವನಿಗಿರುತ್ತೆ. ಎಲ್ಲರೂ ಭಗವಂತನ ಅಧೀನದಲ್ಲೇ ಇದ್ದಾರೆ, ಆದರೆ ಆ ತಿಳುವಳಿಕೆ ಯಾರಿಗಿದೋ, ಆ ಜ್ಞಾನ ಯಾರಿಗಿದೋ ಅವರು ಜ್ಞಾನಿ. ಆದ್ದರಿಂದ ಅಂತಹ ಸರ್ವಂ ವಾಸುದೇವ, ಎಲ್ಲವೂ ಕೂಡ ವಾಸುದೇವನ ಅಧೀನದಲ್ಲಿದೆ ಅನ್ನುವ ತಿಳುವಳಿಕೆ ಅವನಿಗೆ ಕ್ಷಣ ಕ್ಷಣವೂ ಅವನ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಅಂತಹ ಜ್ಞಾನಿಯ ಲಕ್ಷಣ ಹೇಳ್ತಾ ಇದ್ದಾರೆ. ಸೊ ಸರ್ವಂ ವಾಸುದೇವ ಅಧೀನ ಸತ್ತ ಮತ್ ಇದು ಜ್ಞಾನವಾನ್, ಅಂತಹ ಜ್ಞಾನವನ್ನು ಪಡೆಯುವನಾಗುತ್ತಾನೆ. ಇಲ್ಲ ಸರ್ವಂ ವಾಸುದೇವ, ಸರ್ವಂ ಅಂದ್ರೆ ಸಂಪೂರ್ಣ ವಸ್ತು, ಸರ್ವಂ ಆದದ್ದು ವಾಸುದೇವನು. ಸರ್ವ ಅಂದರೆ ಏನು? ಎಲ್ಲವೂ, ಎಲ್ಲವೂ ಅಂದ್ರೆ ಸಂಪೂರ್ಣವಾದದ್ದು, ಸರ್ವಂ ಅಂದ್ರೆ ಸಂಪೂರ್ಣ ಎಲ್ಲವಾದದ್ದು, ಎಲ್ಲವಾದ ವಸ್ತುವು ವಾಸುದೇವ ಅಂದ್ರೆ ವಾಸುದೇವನು ಸರ್ವಗುಣ ಸರ್ವ ಸಂಪೂರ್ಣ. ಹೀಸ್ ಇನ್ಫೈನೆಟ್ ಅಂತ, ಸರ್ವಂ ಅನ್ನುವುದು ಇನ್ಫೈನೆಟ್ನೆಸ್ ತೋರಿಸುತ್ತೆ. ಅಂತಹ ಸರ್ವಂ ಇನ್ಫೈನೆಟ್ನೆಸ್ ಇರುವಂತಹ ವಸ್ತುವು ವಾಸುದೇವನಾಗಿದ್ದಾನೆ ಅನ್ನುವ ಇನ್ನೊಂದರ್ಥ. ಸೊ ಸರ್ವಂ ಸಂಪೂರ್ಣ ವಸ್ತು ವಾಸುದೇವ ಏವ, ಅದು ವಾಸುದೇವ ಒಬ್ಬನೇ. ಮಿಕ್ಕ ಇನ್ನೊಂದಿಬ್ಬರು ಕೂಡ ಇನ್ಫೈನೆಟ್ ಅಂದ್ರೆ ಇವನು ಇನ್ಫೈನೆಟ್ ವಾಸುದೇವ, ವಾಸುದೇವನಿಗಿಂತ ಬೇರೆಯಾದ ಇನ್ನೊಬ್ಬರು ಕೂಡ ಇನ್ಫೈನೆಟ್ ಇದ್ದಾರಂದ್ರೆ ಇಲ್ಲ, ವಾಸುದೇವ ಒಬ್ಬನೇ ಇನ್ಫೈನೆಟ್. ಆದ್ದರಿಂದ ಅಂದ್ರೆ ಅವನಂತೆ ಇನ್ಫೈನೆಟ್ ಆಗುವಂತವ್ರು ಯಾರಿಲ್ಲ, ಅದಕ್ಕೆ ಅವನಿಗೆ ಅದ್ವಿತೀಯ ಅಂತಲೂ ಕರಿತೀವಿ. ಆದ್ದರಿಂದ ಸರ್ವಂ ಇದು ಅದ್ವಿತೀಯ ಶಬ್ದವನ್ನು ಹೇಳುವಂತಹದ್ದು. ಸರ್ವಂ ಸಂಪೂರ್ಣಂ ವಾಸುದೇವ ವಸ್ತು ವಾಸುದೇವ ಏವ ಇತಿ ಜ್ಞಾನವಾನ್ ಇತಿ ವಾ, ಆ ಜ್ಞಾನವನ್ನು ಕೂಡ. ಸೊ ಜ್ಞಾನಿ ಅಂದ್ರೆ ಅಂತಹ ಜ್ಞಾನವನ್ನು ಪಡೆದವನಂತಲೂ ಅರ್ಥ ಮಾಡಬಹುದು. ಸೊ ಏತೇನ ಭಗವತ್ ಜ್ಞಾನಿನಾಂ ಏವ ಮೋಕ್ಷ ಇತಿ ಕುತ ಇತಿ ಶಂಕಾ ನಿರಸ್ತ. ಇದ್ದರಿಂದ ಭಗವತ್ ಜ್ಞಾನಿನ ಜ್ಞಾನಿಗಳಿಗೆ ಮಾತ್ರವೇ ಯಾಕೆ ಮೋಕ್ಷ ಅನ್ನುವ ಶಂಕೆಯನ್ನು ನಿರಾಸನ. ಯಾಕಂದ್ರೆ ಯಾರಾದರೆ ಭಗವಂತನೇ ಎಲ್ಲವೂ, ಎಲ್ಲವೂ ಭಗವಂತನೇ, ಎಲ್ಲವೂ ಭಗವಂತನ ವಶದಲ್ಲಿದೆ, ಸರ್ವಪೂರ್ಣನಾದವನು ಭಗವಂತ ಒಬ್ಬನೇ ಅನ್ನುವ ಜ್ಞಾನ ಯಾರಿಗಿರುತ್ತೋ ಅವನಿಗೆ ಮಾತ್ರವೇ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಸೊ ಅಂತಹ ಜ್ಞಾನ ಬರುವುದು ಕಷ್ಟ, ಆದ್ರೆ ಅನೇಕ ಜನ್ಮಗಳ ಸಾಧನ ಅನಂತರ ಅಂತಹ ಜ್ಞಾನ ಬರುತ್ತೆ. ಆ ಅಂತಹ ಜ್ಞಾನ ಬಂದವನಿಗೆ ಭಗವಂತ ಮೋಕ್ಷ ಕೊಡ್ತಾನೆ ಅನ್ನುವುದು ಅದು ಇಲ್ಲಿ ಹೇಳುವಂತಹದ್ದು. ಸೊ ಭಗವತ ಏವ ಪುಣ್ಯತ್ವೇನ ಜ್ಞಾನ, ಅದಕ್ಕೆ ವಾಸುದೇವ ಜ್ಞಾನವಾನಿದ್ದ ಏತೇನ ಭಗವತ್ ಜ್ಞಾನಿನಾಮೇವ ಮೋಕ್ಷ ಇತಿ ಕುತ ಇತಿ ಶಂಕಾ ನಿರಸ್ತ. ಭಗವತ ಏವ ಪೂರ್ಣತ್ವೇನ ಜ್ಞಾನಾದಿ ದಾನ ಸಮರ್ಥತ್ವಾತ್. ಎಲ್ಲವೂ ಭಗವಂತನ ಅಧೀನದಲ್ಲಿದೆ ಅಂತ ಹೇಳಿದರೆ ಮತ್ತೆ ಭಗವಂತನ ಪೂರ್ಣತ್ವದಿಂದ ಅವನು ಜ್ಞಾನಗಳನ್ನು ಕೊಡುವವನವನೇ, ಜ್ಞಾನಾದಿದಾನ ಸಮರ್ಥನೂ ಅವನೇ ಆಗಿದ್ದಾನೆ, ಜ್ಞಾನ ಕೊಟ್ಟ ಮೇಲೆ ಮೋಕ್ಷ ಕೊಡುವವನೂ ಆಗಿದ್ದ ಅವನೇ ಆಗಿದ್ದಾನೆ. ಭಗವಂತನೇ ಅಂತಹ ಜ್ಞಾನವನ್ನು ಕೊಟ್ಟವನಾಗಿ ಭಗವಂತನೇ ಅಂತ ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡುತ್ತಾನೆ. ಆದ್ದರಿಂದ ಅವನೇ ಸರ್ವಸಮರ್ಥನಾಗಿರುವ, ಭಗವಂತನ ಕೈಲೇ ಎಲ್ಲವೂ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಗವತ ಏವ ಭಗವಂತನಲ್ಲಿಯಿಂದಲೇ ಪೂರ್ಣತ್ವೇನ ಅವರವರಿಗೆ ತಕ್ಕಂತೆ ಪೂರ್ಣವಾದಂತಹ ಜ್ಞಾನಾದಿದಾನ ಸಮರ್ಥತ್ವಾತ್. ಅವನು ಪೂರ್ಣನಾಗಿದ್ದಾನೆ, ಅವನು ಇನ್ಫೈನೆಟ್ಲಿ ಪೂರ್ಣನಾಗಿದ್ದಾನೆ, ಅವನು ಅವರವರ ಜೀವರಾಶಿಗಳಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಪೂರ್ಣ ಜ್ಞಾನವನ್ನು ಕೊಟ್ಟವನಾಗ್ತಾನೆ. ಆ ಕೊಡುವ ಸಾಮರ್ಥ್ಯ ಅವನಲ್ಲಿದೆ ಅಂತ ಹೇಳಿ ಅಂತಹ ಜ್ಞಾನಿ ಯಾರಿದ್ದಾನೋ ಸಮಾಂ ಪ್ರಪದ್ಯತೆ, ಅವನು ನನ್ನನ್ನು ಹೊಂದುತ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸ ಮಹಾತ್ಮ ತಾದೃಶ ಜ್ಞಾನವಾನ್ ಸುದುರ್ಲಭ. ಅಂತ ಮಹಾತ್ಮನಾದವನು, ಮಹಾಪುರುಷನು, ಅಂತಹ ಜ್ಞಾನವನ್ನು ಪಡೆದವನು ಸುದುರ್ಲಭ, ಬಹಳ ವಿರಳ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏತೇನ ವಾಸುದೇವ ಜ್ಞಾನೇನ ಯದಿ ಮೋಕ್ಷ ತರ್ಹಿ ಸರ್ವೇಷಾಂ ಸಸ್ಯಾದಿ ಶಂಕಾ ನಿರಸ್ತ. ಇಂತಹ ವಾಸುದೇವನ ಜ್ಞಾನದಿಂದ ಮೋಕ್ಷವೆಂದರೆ ಎಲ್ಲರೂ ಇಂತಹ ಜ್ಞಾನವನ್ನು ಪಡೆದ್ರೆ ಆಗತ್ತಲ್ಲ, ದಿಸ್ ಇಸ್ ಜಸ್ಟ್ ಓ ಪುಸ್ತಕದಲ್ಲಿ ಓದಿಬಿಟ್ಟು ಇಂತಹದ್ದೆಲ್ಲರೂ ಪಡೆದ ಆಗತ್ತಲ್ವಾ. ಸೊ ಇಟ್ ಇಟ್ ಮಸ್ಟ್ ಬಿ ಪಾಸಿಬಲ್ ಫಾರ್ ಎವರಿಬಡಿ, ಎವರಿಬಡಿ ಕ್ಯಾನ್ ರೀಡ್ ದಿಸ್ ಅಂಡ್ ಎವರಿಬಡಿ ಕ್ಯಾನ್ ಗೆಟ್ ಮೋಕ್ಷ. ಅಷ್ಟೇ ಅಲ್ಲ ಅಂದ್ರೆ ಅದು ಬಹಳ ದುರ್ಲಭ ಅಂತ ಅವರು ದುರ್ಲಭ ಅಂತ ಹೇಳ್ತಾರೆ. ಯಾಕೆ? ಏತೇನ ವಾಸುದೇವ ಜ್ಞಾನೇನ ಯದಿ ಮೋಕ್ಷ ತರ್ಹಿ ಸರ್ವೇಷಾಂ ಸಸ್ಯಾತ್. ಆ ಮೋಕ್ಷವು ಎಲ್ಲರಿಗೇ ಬರುತ್ತೆ ಅನ್ನುವ ಶಂಕೆ ಅನುಮಾನವನ್ನು ನಿರಸನ ಮಾಡ್ತಾ ಇದ್ದಾರೆ. ಯಾಕೆ? ವಾಸುದೇವ ಜ್ಞಾನೇನ ಮೋಕ್ಷ ತತ್ ಸತ್ವೇ ಅಪಿ ನ ತದ್ ಜ್ಞಾನಿನಃ ಸರ್ವೇ. ಅಂತಹ ಜ್ಞಾನ ಎಲ್ಲರಿಗೂ ಬರುವುದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಗೆಟ್ ಸಚ್ ಕೈಂಡ್ ಆಫ್ ಎ ಫರ್ಮ್ ನಾಲೆಡ್ಜ್ ಫಾರ್ ಎವ್ರಿ ಒನ್, ಎಲ್ಲರಿಗೆ ಅಂತಹ ಜ್ಞಾನ ಬರುವುದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅತಃ ಸ ಸರ್ವೇ ಅತಃ ನ ಸರ್ವೇಶಾ ಮೋಕ್ಷ ಇದು ತಾತ್ಪರ್ಯ. ಆದ್ದರಿಂದ ಎಲ್ಲರಿಗೂ ಮೋಕ್ಷ ಅನ್ನೋದು ಸಿಗುವುದಿಲ್ಲ, ಎಲ್ಲರಿಗೂ ಅಂತಹ ಜ್ಞಾನವೂ ಸಿಗುವುದಿಲ್ಲ, ಆದ್ದರಿಂದ ಎಲ್ಲರಿಗೂ ಮೋಕ್ಷ ಸಿಗುವುದಿಲ್ಲ. ಮೋಕ್ಷ ಯಾರು ಯೋಗ್ಯರ ಅವರಿಗೆ ಸಿಗತ್ತೆ, ಯಾರು ಯೋಗ್ಯರ ಅಂತಹ ಜ್ಞಾನವನ್ನು ಯಾರು ಪಡೆದಾರೋ ಅವರು ಯೋಗ್ಯರು. ಯೋಗ್ಯರಾದವರಿಗೆ ಯೋಗ್ಯವಾದ ಜ್ಞಾನವನ್ನು ಕೊಟ್ಟು ಅವರಿಗೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ಮೋಕ್ಷವನ್ನು ಭಗವಂತ ಪ್ರದಾನ ಮಾಡ್ತಾನೆ. ಇದು ಎಲ್ಲರಿಗೂ ಸಿಗುವುದಲ್ಲ, ಇದು ಬಹಳ ದುರ್ಲಭ, ಬಹಳ ವಿರಲ, ಇಟ್ಸ್ ವೆರಿ ವೆರಿ ರೇರ್ ಅನ್ನುವುದನ್ನು ಈ 19ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ನಮಗೆ ಇನ್ನೊಂದು ಸಂದೇಹ ಏನ್ರಿ, ನಾವು ಎಲ್ಲರೂ ಪ್ರವಚನ ಕೊಡುತ್ತಾರೆ, ಪ್ರವಚನಕ್ಕೆ ಹೋಗೋ ಜನಗಳಿರ್ತಾರೆ, ಆಮೇಲೆ ಬೇರೆ ಬೇರೆ ಅವರಿರ್ತಾರೆ, ಅನೇಕ ರೀತಿಗಳ ಜನ, ಎಲ್ಲರಿಗೂ ಇಂತಹ ಜ್ಞಾನ ಎಲ್ಲರಿಗೂ ಸಿಗ್ತಾ ಇದಲ್ವಾ, ವೈ ಯು ಆರ್ ಸೇಯಿಂಗ್ ಸುದುರ್ಲಭ ಅಂತ ಯಾಕೆ ಹೇಳ್ತಾ ಇದ್ದೀರಾ? ವೈ ಲೋಕದಲ್ಲಿ ನಾವು ನೋಡ್ತೀವಿ, ಎಲ್ಲರೂ ಒಂದೊಂದು ವೇಷ ಹಾಕೊಂಡಿರ್ತಾರೆ, ಎಲ್ಲರೂ ಭಗವಂತನ ಬಗ್ಗೆ ಏನು ಮಾತಾಡ್ತಾ ಇರ್ತಾರೆ, ಎಲ್ಲರಿಗೂ ಯಾವುದೋ ರೀ ಭಗವಂತ ಸರ್ವಶಕ್ತ ಅಸಕ್ತ ಅಂತ ಎಲ್ಲರಿಗೂ ಹೇಳ್ತಾರೆ. ನಮಗೆ ಎಲ್ಲರೂ ಕಾಣಿಸ್ತಾ, ಅನೇಕ ಮಂದಿ ಭಗವದ್ ಭಕ್ತರು ಕಾಣಿಸ್ತಾ ಇರುವಾಗ ಅದು ದುರ್ಲಭ, ವೆರಿ ರೇರ್ ವೆರಿ ರೇರ್ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿದರೆ, ಅದಕ್ಕೆ ಸಮಾಧಾನ ನೆಕ್ಸ್ಟ್ ಶ್ಲೋಕ 20ನೇ ಶ್ಲೋಕ 20th verse ನಲ್ಲಿ ಅದಕ್ಕೆ ಸಮಾಧಾನ ಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ ನೋಡಿ, ಟೆಂಪ್ಟೇಷನ್, ಭಗವಂತನ ಸರ್ವೋತ್ತಮನಾದ ಭಗವಂತನಲ್ಲಿಯೇ ಆ ಸರ್ವೋತ್ತಮತ್ವದ ಜ್ಞಾನ ಇರಬೇಕು, ಹಾಗಿರುವುದಿಲ್ಲ. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ, ಕಾಮೈಹಿ ಕಾಮೈಸ್ತೈಸ್ತೈರ್ ಹುತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂ ತಂ ನಿಯಮಂ ಆಸ್ಥಾಯ ಪ್ರಕೃತ್ಯ ನಿಯತಾಶ್ರಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಕಾಮೈಹಿ ತೈಹಿ ತೈಹಿ ಹುತಜ್ಞಾನಾಃ, ತೈಹಿ ತೈಹಿ ಕಾಮೈಹಿ ಹುತಜ್ಞಾನಾಃ ಅಂದ್ರೆ ತೈಹಿ ತೈಹಿ ಕಾಮೈಹಿ ಏನು ಇಲ್ಲಿ ಅದಕ್ಕೆ ಪೂರ್ವಪೀಠಿಕೆಯಾಗಿ ರಾಯರು ಹೇಳ್ತಾ ಇದ್ದಾರೆ. ಲೋಕೆ ಪ್ರಪಂಚದಲ್ಲಿ ಭಗವದ್ ಜ್ಞಾನಿನ ಭಗವಂತನ ಜ್ಞಾನಿಗಳು ಬಹುನ ಬಹಳ ಜನ ದೃಶ್ಯಮಾನತ್ವಾತ್ ಕಾಣಿಸಿಕೊಡುತ್ತಾ ಇರುವುದರಿಂದ ಕಥಂ ಹೇಗೆ ದೌರ್ಲಭ್ಯಂ, ಇದು ಸುದುರ್ಲಭ ಅಸುದುರ್ಲಭ ದೌರ್ಲಭ್ಯ, ಇಟ್ಸ್ ವೆರಿ ರೇರ್ ಎಕ್ಸ್ಟ್ರೀಮ್ಲಿ ರೇರ್, ಅದರ ರೇರಿಟಿಯನ್ನು ಹೇಗೆ ಹೇಳಕ್ಕಾಗತ್ತೆ, ದೌರ್ಲಭ್ಯಂ ಇಚ್ಛಿತಾ ಕಾಮೈಹಿ ಇತಿ ಅಂತ ಹೇಳಿ. ಸೊ ಇಲ್ಲಿ ತೈಹಿ ತೈಹಿ ಕಾಮೈಹಿ ಸ್ವಸ್ವ ಅಭಿಮತ ಕಾಮೈಹಿ ಇಚ್ಛಾಭಿಹಿ ಅಂತೇಳಿ, ಆಯಾ ಜನಗಳಿಗೆ ಯೋಗ್ಯವಾದ ಕಾಮನೆ, ಎಲ್ಲರೂ ಬಯಸುವುದು ಭಗವಂತನ ಸರ್ವೋತ್ತಮತ್ವನೇ ಬೇಕಂತ ಯಾರು ಬಯಸುವವರೇ ಎಲ್ಲರೂ ಇಲ್ಲ. ಕೆಲವರು ರುದ್ರ ಹೋಗ್ತಾರೆ, ಕೆಲವರು ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಕೆಲವರು ಸ್ಕಂದನ ಹತ್ರ ಹೋಗ್ತಾರೆ, ಕೆಲವರು ಗಣಪತಿ ಹತ್ರ ಹೋಗ್ತಾರೆ, ಕೆಲವರು ಮಾರಯಮ್ಮ ಹೋಗ್ತಾರೆ, ಕೆಲವರು ಇನ್ನೊಂದು ಬಾಬಾರಗಳ ಹತ್ರ ಹೋಗ್ತಾರೆ, ಎಲ್ಲರೂ ಅವರವರ ವಿಶ್ವಾಸ ಅವರವರ ಮಾರ್ಗಕ್ಕೆ ತಕ್ಕಂತೆ ಆಯಾ ಜನಗಳು ಅವರವರ ದಾರಿಯಲ್ಲಿ ಹೋಗ್ತಾರೆ. ಆದ್ದರಿಂದ ತೈಹಿ ತೈಹಿ ಕಾಮೈಹಿ ಅವರವರ ಇಚ್ಛೆಗಳಿಗೆ ತಕ್ಕಂತೆ ಸ್ವಸ್ವ ಅಭಿಮತ ಕಾಮೈಹಿ ತಮ್ಮ ಅವರವರ ಅಭಿಮತಕ್ಕೆ ಅವರವರ ಮನಸ್ಸಿಗೆ ತಕ್ಕಂತೆ ಇಚ್ಛೆಗಳನ್ನು ಕಾಮನೆಗಳನ್ನು ಮಾಡುತ್ತಾ ಇಚ್ಛಾಭಿಹಿ ಕಾಮನೆಗಳಿಂದ ಇಚ್ಛೆಗಳಿಂದ ಅಪಹೃತ ಜ್ಞಾನಾಹ ಅಪಹರಿಸಲ್ಪಟ್ಟ ಜ್ಞಾನ ಉಳ್ಳವರಾಗುತ್ತಾರೆ. ಅಪಹೃತ ಜ್ಞಾನಾಹ ತಂ ತಂ ನಿಯಮಂ ತತ್ತದ್ ಆಗಮೋಕ್ತ ನಿಯಮಂ ಆಶ್ರಿತ್ಯ ಸ್ವಯಾ ಪ್ರಕೃತ್ಯ ಅಂತೇಳಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ತಂ ತಂ ನಿಯಮ ಆಸ್ಥಾಯ ಪ್ರಕೃತ್ಯ ನಿಯತಾ ಸ್ವಯ ಸ್ವಯ ಪ್ರಕೃತ್ಯ ನಿಯತ. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ತಂತಂ ನಿಯಮಂ ಆಯಾ ನಿಯಮವನ್ನು ಅಂದ್ರೆ ಅವರವರ ವಿಶ್ವಾಸಕ್ಕೆ ತಕ್ಕಂತೆ ನಿಯಮಗಳನ್ನು ಪಾಲನೆ ಮಾಡ್ತಾರೆ. ತತ್ತದ್ ಆಗಮ ಉಕ್ತ ನಿಯಮ ಆಶ್ರಿತ್ಯ, ಆಗಮಗಳು ಅಂದ್ರೆ ಸದಾಗಮಗಳು ದುರಾಗಮ, ಯಾರೋ ಒಂದು ಆಗಮಗಳು ಅಂತ ಹೇಳಿದರೆ ಅವರವರ ಆಗಮ ಅಂತ ಒಪ್ಪಿದಂತಹ ಅವರು ಬೇರೆ ದೇವತೆಗಳ ಉಪಾಸನೆ ಮಾಡಲಿಕ್ಕೆ ಹೊರಟು ಅದಕ್ಕೆ ಸಂಬಂಧಪಟ್ಟದ್ದು ಏನೇನು ಬಂತು ಅವುಗಳನ್ನೇ ಆಗಮಗಳಂತ ಒಪ್ಪುತ್ತಾರೆ. ಒಪ್ಪಿಬಿಟ್ಟು ಆಯಾ ಅವರವರಿಗೆ ಸಂಬಂಧಪಟ್ಟ ಆಗಮಗಳನ್ನು ಪಡೆದವರಾಗಿ ಅಲ್ಲಿ ಹೇಳಲ್ಪಟ್ಟಂತಹ ನಿಯಮಗಳನ್ನು ಆಶ್ರಯ ಮಾಡಿಕೊಂಡು ಸ್ವಯಾ ಪ್ರಕೃತಿಯ ತಮ್ಮ ಪ್ರಕೃತಿಯಿಂದ, ಪ್ರಕೃತಿ ಅಂದ್ರೆ ತಮ್ಮ ತಮ್ಮ ಸ್ವಭಾವ, ಪ್ರಕೃತಿ ಅನ್ನೋ ಶಬ್ದಕ್ಕೆ ಸ್ವಭಾವ ಇನ್ಹೆರೆಂಟ್ ನೇಚರ್, ತಮ್ಮ ಪ್ರಕೃತಿ ಅವನ ಪ್ರಕೃತಿ ಅವನ ಸ್ವಭಾವ, ನಾವು ಲೋಕದಲ್ಲಿ ಕೂಡ ವ್ಯವಹಾರ ಅದು ಅವನ ಪ್ರಕೃತಿ ರೀ, ಅದು ಅವನ ಸ್ವಭಾವ ಅಂತೇಳಿ. ಸ್ವಯಾ ಪ್ರಕೃತಿಯ ಅಂದ್ರೆ ತಮ್ಮದೇ ಆದ ಪ್ರಕೃತಿಯಿಂದ, ಪ್ರಕೃತಿಯಿಂದ ಸ್ವಭಾವದಿಂದ ಸ್ವಕೀಯ ಸ್ವಭಾವೇನ ನಿಯತರಾಗಿ ಅಂದ್ರೆ ವಶೀಕೃತರಾಗಿ, ಹೆಲ್ಪ್ಲೆಸ್ನೆಸ್, ದೇ ಆರ್ ಜಸ್ಟ್ ಅವರ ಸ್ವಭಾವ ಅವರನ್ನು ಕಂಟ್ರೋಲ್ ಮಾಡುತ್ತೆ. ದೇ ಆರ್ ಕಂಟ್ರೋಲ್ಡ್ ಬೈ ದೇರ್ ಓನ್ ಸ್ವಭಾವ, ದೇ ಹ್ಯಾವ್ ನೋ ಕಂಟ್ರೋಲ್ ಆನ್ ದೆಮ್ಸೆಲ್ಸ್, ಅಂದ್ರೆ ನಮ್ಮ ಅವರವರು ಅವರವರ ಸ್ವಭಾವಕ್ಕೆ ತಕ್ಕಂತೆ ಮಾಡ್ತಾರೆ ಹೊರತು ತಮ್ಮ ಸ್ವಭಾವವನ್ನು ಮೀರಿ ಮಾಡುವ ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ. ಸ್ವಭಾವಕ್ಕೆ ಒಳಬಟ್ಟವರಾಗಿರ್ತಾರೆ, ಎಲ್ಲರೂ ನಿಯತರಾಗಿರ್ತಾರೆ, ಒಳಬಟ್ಟವರಾಗಿರ್ತಾರೆ, ಅದರಿಂದ ನಿಯಂತ್ರಿತರಾಗಿರ್ತಾರೆ, ವಶೀಕೃತರಾಗಿರ್ತಾರೆ. ಅದಕ್ಕೆ ವಶಕ್ಕೆ ಒಳಗಾಡದವರಾಗಿದ್ದು ಸಂತಹ ಅನ್ಯದೇವತಾ ಹಾಗೆ ಸಂತಹ ಇದ್ದವರಾಗ್ತಾರೆ. ಸೊ ತಮ್ಮ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಅವರವರು ಕರ್ಮಗಳನ್ನು ಮಾಡುತ್ತಾ ವಶೀಕೃತರಾಗಿ ಸಂತಹ ಅಂದ್ರೆ ಇದ್ದವರಾಗಿ ಅನ್ಯದೇವತಾ ಅನ್ಯ ದೇವತೆಗಳನ್ನು ಅಂದ್ರೆ ಬ್ರಹ್ಮಾದಿ ದೇವತೆಗಳನ್ನು ಬ್ರಹ್ಮ ರುದ್ರ ಸ್ಕಂದ ಇತ್ಯಾದಿ ಅನೇಕ ದೇವತೆಗಳನ್ನು ಪ್ರಪದ್ಯಂತೆ ಹೊಂದುತ್ತಾರೆ, ಪಡೆಯುತ್ತಾರೆ, ಅವರ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾರೆ, ಅವರವರನ್ನೇ ಪಡೆಯಬೇಕಂತ ಬಯಸುತ್ತಾರೆ. ಜ್ಞಾನಿತಯ ದೃಶ್ಯಮಾನ ನಾನಾವಿಧ ಕಾಮ ಅಪಹೃತ ಭಗವದ್ ಉತ್ತಮತ್ವ ಜ್ಞಾನ ಜ್ಞಾನಿತಯ ದೃಶ್ಯಮಾನ. ಅವನು ಜ್ಞಾನಿಗಳಂತೆ ಅವರು ಕಾಣಿಸಿಕೊಡಬಹುದು. ದೇ ಮೇ ಲುಕ್ ಲೈಕ್ ಜ್ಞಾನಿಸ್, ದೃಶ್ಯಮಾನರಾದರೂ ಕೂಡ ಜ್ಞಾನಿಗಳಂತೆ ಅವರು ಕಾಣಿಸಿಕೊಟ್ಟರೂ ಕೂಡ ನಾನಾವಿಧ ಕಾಮ ಅಪಹೃತ ಭಗವತ್ ಉತ್ತಮತ್ವ ಜ್ಞಾನ, ನಾನಾ ವಿಧವಾದಂತಹ ಕಾಮನೆಗಳಲ್ಲವರಾಗಿ ಅಪಹೃತ ಭಗವದ್ ಉತ್ತಮತ್ವ ಜ್ಞಾನ, ಭಗವಂತ ನಾರಾಯಣನ ಸರ್ವೋತ್ತಮತ್ವ ಜ್ಞಾನವನ್ನು ಹೋಗಲಾಡಿಸಿಕೊಂಡು ಅಪಹರಿಸಲ್ಪಟ್ಟದ್ದು ಅಂದ್ರೆ ದೆ ಲೂಸ್ ದ ನಾಲೆಡ್ಜ್ ದಟ್ ದ ಲಾರ್ಡ್ ನಾರಾಯಣ ಈಸ್ ಆಲ್ ಸುಪ್ರೀಂ ಅನ್ನುವ ಅಂತಹ ಜ್ಞಾನವನ್ನೇ ಕಳೆದುಕೊಂಡವರಾಗಿರ್ತಾರೆ ಅವರು. ಹಾಗೆ ಬಿಟ್ಟು ಸಂತಹ ಹಾಗೆ ಆದವರಾಗಿ ಅನ್ಯ ದೇವತಾ ಯಾಜಿನಃ ಬೇರೆ ದೇವತೆಗಳನ್ನು ಸೇವೆ ಮಾಡುವವರಾಗಿ ಅನ್ಯ ದೇವತಾ ಏವ ಪ್ರಪದ್ಯಂತೆ ಅನ್ಯ ದೇವತೆಗಳನ್ನೇ ಹೊಂದುತ್ತಾರೆ. ಯಾರು ಯಾರು ಸೇವೆಯನ್ನು ಮಾಡಲಿಕ್ಕೆ ಆ ಮಾರ್ಗದಲ್ಲಿ ಹೋಗುತ್ತಾರೋ ಅವರು ಅವರನ್ನೇ ಪಡೆಯುತ್ತಾರೆ. ತತಃ ಶುದ್ಧ ಭಾಗವತಃ ದುರ್ಲಭ ಇತಿ ಭಾವ, ಶುದ್ಧ ಭಾಗವತನು ಭಗವದ್ಭಕ್ತನು ಭಗವಂತ ಶ್ರೀಮನ್ನಾರಾಯಣನೇ ಸರ್ವೋತ್ತಮನೆನ್ನುವ ಜ್ಞಾನವುಳ್ಳವನು ಶುದ್ಧ ಭಾಗವತ. ಅಂದರೆ ವಾಯುದೇವರನ್ನು ಶುದ್ಧ ಭಾಗವತ ಅಂತ ಕರೀತಾರೆ. ಅವರು ನಿತ್ಯವೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ಚೆನ್ನಾಗಿ ಜೀರ್ಣಿಸಿಕೊಂಡಿರುವಂತಹ ಅವರು ಅಂತಹ ಶುದ್ಧ ಭಾಗವತರು ದುರ್ಲಭ. ಅಂದ್ರೆ ಅಫ್ಕೋರ್ಸ್ ವಾಯುದೇವರಂತೆ ಯಾರು ಇಲ್ಲಕ್ಕಾಗೋದಿಲ್ಲ. ಈವನ್ ಮನುಷ್ಯೋತ್ತಮರಲ್ಲಿ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ವಿಷ್ಣು ಸರ್ವೋತ್ತಮತ್ವವನ್ನು ಭಾವಿಸುವವರು ಬಹಳ ವಿರಳ. ಅಂತಹ ಜ್ಞಾನ ಸ್ಥಿರವಾಗಿ ಉಳ್ಳವರು ಕೂಡ ಬಹಳ ದುರ್ಲಭ ಬಹಳ ವಿರಳ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಸೊ ಆವಾಗ ಭಗವಂತ ಅಂಥವರನ್ನು ಹೇಗೆ ಮಾಡ್ತಾನೆ? ಭಗವಂತ ಆ ಪರದೇವತೆಗಳನ್ನೇ ಸರ್ವೋತ್ತಮತ್ವೇನ ಹೋಗಿ ವಿಷ್ಣು ಸರ್ವೋತ್ತಮತ್ವವನ್ನು ಭಾವನೆ ಮಾಡದೆ ಇದ್ದರೆ ಭಗವಂತ ಅವರನ್ನು ಹೇಗೆ ಟ್ರೀಟ್ ಮಾಡ್ತಾನೆ ಅನ್ನುವುದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ 21ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನು ವಿವೃತಿಯಿಂದ ನೋಡೋಣ. ಸೊ ಇದಕ್ಕೆ ಭಾಷಾತ್ಪರ್ಯಗಳು ನೆಕ್ಸ್ಟ್ ಕ್ಲಾಸ್ ನೋಡೋಣ ಇಲ್ಲಿ, ಯಾಕಂದ್ರೆ ಅದು ಕಂಟಿನ್ಯೂ ಆಗುತ್ತಿದೆ. ಹೀಗೆ ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ ಶ್ರದ್ಧೆಯ ಅರ್ಚಿತು ಇಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿಧಾಮ್ಯಹಂ ಅಂತೇಳಿ. ಸೊ ಮತ್ತೆ ಅನ್ಯ ದೇವತೆಗಳನ್ನು ಮಾಡಿದಾಗ ಅವರನ್ನು ಭಗವಂತ ಹೇಗೆ ಟ್ರೀಟ್ ಮಾಡ್ತಾನೆ? ಈ ಅನ್ಯ ದೇವತಾ ಉಪಾಸಕರು ಯಾರಿದ್ದಾರೋ ಅವರಲ್ಲಿ ಬಹುವಿಧವಾಗಿರುವವರು ಇರ್ತಾರೆ. ಒಂದು ಭಗವದ್ ವಿಷ್ಣು ಸರ್ವೋತ್ತಮತ್ವದ ಜ್ಞಾನವಿದ್ದೂ ಕೂಡ ಸ್ವಾಭಾವಿಕವಾಗಿ ಇದ್ದರೂ ಕೂಡ ಯಾವುದೋ ಪ್ರಾರಬ್ಧ ಕರ್ಮಗಳ ಮೂಲಕವಾಗಿ ಅನ್ಯ ದೇವತೋಪಾಸನೆ ಇರಬಹುದು. ಇಲ್ಲ ತಾಮಸಿಕರಾಗಿ ಇದ್ದು ಯಾವುದೋ ಒಂದು ಅಲ್ಪ ಪುಣ್ಯ ಮಾಡುವುದರಿಂದ ಆ ತಾಮಸರಾಗಿರುವವರು ಕೂಡ ಸ್ವಲ್ಪ ಪರದೇವತೆಯ ಉಪಾಸನೆಯನ್ನು ಮಾಡ್ತಾ ಆ ಪರದೇವತಾ ಉಪಾಸನೆ ಕೂಡ ಕೇವಲ ಸ್ವಾರ್ಥ ಚಿಂತನೆಯಿಂದ ಭಗವದ್ ದ್ವೇಷದಿಂದ ಮಾಡುವವರು ಅಂತಹವರಿರಬಹುದು. ಹೀಗೆ ಪರದೇವತಾ ಉಪಾಸನೆ ಮಾಡುವವರಲ್ಲಿ ಕೂಡ ಅನೇಕ ಟೈಪ್ಸ್ ಆಫ್ ಪೀಪಲ್ ಆರ್ ದೇರ್. ಆದರೆ ಇಲ್ಲಿ ಹೇಳ್ತಾ ಇರುವುದು ಯಾರಾದರೆ ಈ ನಿತ್ಯ ಸುಜ್ಞಾನ ಅಂದ್ರೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಅದು ಇಲ್ಲದೆ ತಾಮಸ ಜ್ಞಾನವೂ ಇಲ್ಲದೆ ಕೇವಲ ಅಂದ್ರೆ ತಾಮಸ ಜ್ಞಾನ ಇದ್ದು ಭಗವಂತ ದ್ವೇಷ ಇರುವವರು ಅದು ಬೇರೆ ಕ್ಯಾಟಗರಿ. ಅವರು ಹಾಗೆ ಇಲ್ಲದೆ ಅಂದ್ರೆ ಈ ಭಗವದ್ ದ್ವೇಷಾರಹಿತರು ಭಗವದ್ ಭಕ್ತಿ ವಿಷ್ಣು ಸರ್ವೋತ್ತಮತ್ವ ಭಕ್ತಿ ರಹಿತರು ಆ ಎರಡೂ ಇಲ್ಲದೆ ಇರುವವರು ಅಂತ ಅವರು ಯಾರಿದ್ದಾರೋ ಯೋ ಯೋ ಯಾಮ್ ಯಾಮ್ ತನು ಭಕ್ತ ಶ್ರದ್ಧೆಯ ಅರ್ಚಿತು ಇಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿಧಾಮ್ಯಹಂ ಅಂತ ಹೇಳಿ. ಹೀಗೆ ನಾನು ಅಂದ್ರೆ ಒಂದು ವೇಳೆ ಹೀಗೆ ಭಾವನೆ ಮಾಡಿದ್ರೆ ಏನು ಭಾವನೆ ಮಾಡಿದ್ರೆ ಮಿಶ್ರಯಾಜ್ಯಪಿ ಮಿಶ್ರಯಾಜಿ ಯಾಜಿ ಅಂದ್ರೆ ಸೇವೆ ಮಾಡುವನು ಮಿಶ್ರ ಮಿಕ್ಸ್ಡ್ ಮಿಶ್ರಯಾಜಿಯಪಿ ಮಿಶ್ರ ಸೇವೆ ಮಾಡುವವನು ಅಂದರೆ ಏನು ಕ್ರಮೇಣ ಭಾಗವತೋ ಭವತಿ ಕಿಮಿತ್ಯತ ಸ ಕಿಂ ನಿತ್ಯ ತ್ರೈವಿಧ್ಯ ರೂಪ ಉತ ಶುದ್ಧ ಭಾಗವತಃ ನಿರ್ಣಾಯಕ ಅಭಾವಾದಿ ನಿಮಿತ್ತೇ ನ ಅನ್ಯದೇವತಾಯಾದಿ ಆದ್ಯೇ ದೋಷಮಾಹ ಯೋ ಯ ಇತಿ ಅಂತ. ಅಂದ್ರೆ ಆ ವಿಧವಾಗಿ ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿದರೂ ಕೂಡ ಮಿಶ್ರಯಾದಿ ಆದರೂ ಕೂಡ ಕಾಲಕ್ರಮವಾಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್, ಕೆಲವು ಜನ್ಮಗಳಾದ ಮೇಲೆ ಭಗವದ್ ಭಕ್ತನಾಗ್ತಾನೋ ಇಲ್ಲವೋ, ಮೇ ಬಿ ಈ ಅನ್ಯದೇವತಾ ಉಪಾಸನೆ ಮಾಡಬಹುದು, ಅವನು ವಿಷ್ಣು ಸರ್ವೋತ್ತಮತ್ವದ ಜ್ಞಾನವಿಲ್ಲದೇ ಇರಬಹುದು, ಆದರೂ ಕೂಡ ಈಗ ಅನ್ಯದೇವತಾ ಉಪಾಸನೆ ಮಾಡಿ ಈಗ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಸ್ವಾಭಾವಿಕವಾಗಿ ಇಲ್ಲದೇ ಇದ್ದರೂ ಕೂಡ ಅವನು ಇವೆಂಚುಯಲ್ ಆಗಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನು ಪಡೆಯಬಹುದಾ ಅಂತ ಒಂದು ಪ್ರಶ್ನೆ ಬಂದರೆ, ಅದಕ್ಕೆ ಪ್ರತಿಯಾಗಿ ಅವನು ನಿತ್ಯತ್ರಯ ವಿದ್ಯನಾಗಿದ್ದಾನೋ ಅಥವಾ ಶುದ್ಧ ಭಾಗವತನಾಗಿದ್ದಾನೋ ಇಲ್ಲ ತತ್ವ ನಿರ್ಣಯ ಲಭ್ಯವಾಗದೇ ಇರುವುದರಿಂದ ಇತರ ದೇವತೆಗಳ ಉಪಾಸಕನಾಗಿದ್ದಾನೋ ಅನ್ನುವ ಪ್ರಶ್ನೆ ಮಾಡ್ಕೋಬೇಕು. ಸೊ ವಿ ಹ್ಯಾವ್ ಟು ಆಸ್ಕ್ ಅವರ್ ಸೆಲ್ಸ್, ಅಂದ್ರೆ ವಾಟ್ ಕ್ಯಾಟಗರಿ ಹಿ ಬಿಲಾಂಗ್ಸ್ ಟು. ಅವನು ನಿತ್ಯತ್ರಯ ವಿದ್ಯನಾಗಿದ್ದರೆ, ಇಫ್ ಹೀಸ್ ನಿತ್ಯತ್ರಯ ವಿದ್ಯ ಅಂದ್ರೆ ಸ್ವಾಭಾವಿಕವಾಗಿಯೇ ಅವನಲ್ಲಿ ಈ ನಿತ್ಯತ್ರಯ ವಿದ್ಯ ಲಕ್ಷಣವಿದ್ದರೆ, ಅದಕ್ಕೆ ಈ ಉತ್ತರ ಬರ್ತಾ ಇದೆ. ಏನು ಇದು? ಶುದ್ಧ ಭಾಗವತ ಬಗ್ಗೆ ಮಾತಾಡ್ತಾ ಇಲ್ಲ, ತತ್ವ ನಿರ್ಣಯಕ್ಕೆ ಪ್ರಮಾಣಗಳು ಲಭ್ಯವಾಗದೇ ಇರುವುದರಿಂದ ಸರ್ಕಮ್ಸ್ಟೆನ್ಸಸ್ಗೆ ಒಳಗಾಗಿರುವವನ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರಾದರೆ ನಿತ್ಯತ್ರೈವಿದ್ಯನಾಗಿದ್ದಾನ, ನಿತ್ಯತ್ರೈವಿದ್ಯ ಅಂತ ಹೇಳಿದ್ರೆ ತ್ರಿವಿದ್ಯ, ತ್ರಿವಿದ್ಯ ಅಂತ ಹೇಳಿದರೆ ಈ ಶ್ರುತಿಗಳಲ್ಲಿ ಇರುವ ವಿಷಯವನ್ನು ಸೂಪರ್ಫಿಷಿಯಲ್ ಮೀನಿಂಗ್ ತಗೊಳ್ಳುವವರು. ಯಾಕಂದ್ರೆ ವೇದಗಳಲ್ಲಿ ಇಂದ್ರ ಸೂಕ್ತ ಇದೆ, ವರ್ಣ ಸೂಕ್ತ ಇದೆ, ಎಲ್ಲ ಅಗ್ನಿ ಸೂಕ್ತ ಇದೆ, ಎಲ್ಲ ದೇವತೆಗಳ ಸೂಕ್ತಗಳಿದೆ, ಓಹೋ ಈ ಸೂಕ್ತಗಳೆಲ್ಲ ಇರುವುದರಿಂದ ಅವರು ಸರ್ವೋತ್ತಮರು ಅನ್ನುವ ಭಾವನೆ, ಮೇಲ್ನೋಟದ ಅರ್ಥವನ್ನು ತಗೊಂಡು ಓಡುವವರು ಇವರು ತ್ರೈವಿದ್ಯರು. ಆ ಕಾರಣದಿಂದ ಅವರು ಸ್ವಾಭಾವಿಕವಾಗಿಯೇ ತ್ರೈವಿದ್ಯರು, ಅಂದ್ರೆ ಒಂದು ಜನ್ಮದಲ್ಲಿ ಮಾತ್ರ ಅಲ್ಲ ಜನ್ಮ ಜನ್ಮಗಳಲ್ಲಿ ಯಾವಾಗಲೂ ಕೂಡ ತ್ರೈವಿದ್ಯರಾಗಿರುವಂತಹವರು. ಅವರಿಗೆ ಆ ವಿಧವಾಗಿ ಅನ್ಯದೇವತೋಪಾಸನೆಯೇ ಸರಿ ಅಂತ ಮನಸ್ಸಿನಲ್ಲಿ ಸ್ಥಿರವಾಗಿರುವಂತಹವರು ಯಾರಿದ್ದಾರೋ ಅವರು ನಿತ್ಯ ಸಂಪ್ರದಾಯಗಳ ಲಕ್ಷಣಗಳನ್ನು ಕೂಡಿಕೊಂಡಿರುವಂತಹವರಾಗಿದ್ದಾರೆ. ಅವರು ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ನಿತ್ಯತ್ರೈವಿದ್ಯ ರೂಪ ಉತ ಶುದ್ಧ ಭಾಗವತ ನಿರ್ಣಾಯಕ ಅಭವಾದ ನಿಮಿತ್ತೆ ನ ಅನ್ಯದೇವತಾಯಾದಿ ಅಂತೇಳಿ ಆದ್ಯೇ ದೋಷಮ. ಆದ್ಯ ಅಂದ್ರೆ ಫಸ್ಟ್ ಕ್ಯಾಟಗರಿ, ಫಸ್ಟ್ ಕ್ಯಾಟಗರಿನಲ್ಲಿ ಅಂದ್ರೆ ನಿತ್ಯತ್ರೈವಿದ್ಯರಾದವರಲ್ಲಿ ಇರುವಂತಹ ಅವರ ಲಕ್ಷಣವನ್ನು ಹೇಳ್ತಾ ಅವರಿಗೆ ಅವರಲ್ಲಿರುವ ದೋಷವನ್ನು ಹೇಳ್ತಾ ಇದ್ದಾರೆ. ಅವರಲ್ಲಿ ಆ ದೋಷ ಇದೆ, ಆದ್ದರಿಂದ ಅಂತಹ ಅವರಿಗೆ ಭಗವಂತ ಏನು ಮಾಡ್ತಾನೆ ಅಂತೇಳಿ ಯೋಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶುದ್ಧ ಭಾಗವತ ತಮೋಯೋಗ್ಯಾಭ್ಯಾಮ್ ಅನ್ಯ, ಶುದ್ಧ ಭಾಗವತನಾಗದೆ ತಮೋಯೋಗ್ಯನು ಆಗದೆ ಇರುವವನು, ಅಂದ್ರೆ ವಿಷ್ಣು ತತ್ವಜ್ಞಾನ ವಿಪರೀತ ಜ್ಞಾನಗಳು ಇಲ್ಲದೆ ಇರುವವನು. ವಿಷ್ಣು ತತ್ವಜ್ಞಾನವೂ ಇಲ್ಲ ಅವನಿಗೆ, ವಿಪರೀತ ಜ್ಞಾನ ಭಗವದ್ವೇಷವೂ ಇಲ್ಲ, ಎರಡೂ ಇಲ್ಲದೆ ಇರುವಂತಹ ಅವನು. ಯೋ ಯಹ ಕಾರಣ ವಿಶೇಷವಶಾತ್ ಯಾಮ್ ಯಾಮ್ ಬ್ರಹ್ಮರುದ್ರಾದಿ ತನುಂ, ಇಲ್ಲಿ ಯಾಮ್ ಯಾಮ್ ತನುಂ ಅಂತ ಹೇಳಿದ್ರೆ ಯಾವ ಯಾವ ತನುವು ಅಂದ್ರೆ ಸ್ವರೂಪಗಳು, ಸ್ವರೂಪಗಳು ಅಂತ ಹೇಳಿದ್ರೆ ಇತರ ದೇವತಾ ಸ್ವರೂಪಗಳು. ಯಾಮ್ ಯಾಮ್ ತನುಂ ಅಂತ ಹೇಳಿಕೊಂಡು ಭಗವಂತನ ನಾರಾಯಣನು ಇಲ್ಲಿ ಅದು ಕೂಡ ಇನ್ಕ್ಲೂಡೆಡ್, ನಾರಾಯಣ ಅವತಾರರು ಕೂಡ ಇನ್ಕ್ಲೂಡೆಡ್ ಅಂತ ಭಾವನೆ ಮಾಡಬಾರದು. ಇದು ಅನ್ಯ ದೇವತೆಗಳ ಬಗ್ಗೆ ಮಾತ್ರ ಹೇಳುವಂತಹ ವಿಷಯವಾಗಿದೆ. ಹೀಗೆ ಇರುವಾಗ ಯಾಮ್ ಯಾಮ್ ಅಂದ್ರೆ ಬ್ರಹ್ಮರುದ್ರಾದಿ ತನುಂ, ಯಾಮ್ ಯಾಮ್ ತನುಂ ಅಂದ್ರೆ ಬ್ರಹ್ಮರುದ್ರಾದಿ ತನುಂ, ಬ್ರಹ್ಮರುದ್ರಾದಿಗಳ ರೂಪಗಳನ್ನು ಭಕ್ತ ತದ್ಭಕ್ತಿಮಾನ್, ಭಕ್ತ ತದ್ಭಕ್ತಿಮಾನ್ ಅಂದ್ರೆ ಬ್ರಹ್ಮರುದ್ರಾದಿಗಳಲ್ಲಿಯೇ ಇತರ ದೇವತೆಗಳಲ್ಲಿಯೇ ಭಕ್ತಿಯನ್ನು ಮಾಡುವವನಾಗಿ ಅವನು ಶ್ರದ್ಧೆಯ ಆಸ್ತಿಕ್ಯ ಬುದ್ಧಿಯ, ಶ್ರದ್ಧಾ ಅನ್ನುವ ಶಬ್ದಕ್ಕೆ ಆಸ್ತಿಕ್ಯ ಬುದ್ಧಿ, ಆಸ್ತಿಕ್ಯ ಬುದ್ಧಿ ಅಂತ ಹೇಳಿದರೆ ನಾವು ಶ್ರದ್ಧ ಸ್ಟೆಡ್ಫಾಸ್ಟ್ನೆಸ್ ಅನ್ನ, ಅದೇ ಇದೆ, ಅದೇ ಕರೆಕ್ಟ್, ದಟ್ ಈಸ್ ವಾಟ್ ಇಟ್ ಈಸ್, ವಾಟ್ ಇಟ್ ಶುಡ್ ಬಿ, ವಾಟ್ ಇಟ್ ಈಸ್ ಅನ್ವಾ, ಅದನ್ನೇ ನಂಬಿ ಅದರಲ್ಲಿಯೇ ವಿಶ್ವಾಸವನ್ನು ಇಟ್ಟುಕೊಂಡು ಹಾಗೆ ಹೋಗುವುದು ಆಸ್ತಿಕ್ಯ ಬುದ್ಧಿ ಆಗುತ್ತೆ. ಇಂತಹ ಶ್ರದ್ಧೆ ಆಸ್ತಿಕ್ಯ ಬುದ್ಧಿಯಿಂದ ಅರ್ಚಿತುಂ ಇಚ್ಛತಿ, ಸೊ ಆಸ್ತಿಕ್ಯ ಬುದ್ಧಿಯ ಅರ್ಚಿತುಂ ಇಚ್ಛತಿ ತಸ್ಯ ತಸ್ಯ ತಾಮೇವ ಶ್ರದ್ಧಾಂ ಅಚಲಾಂ ವಿದಧಾಂ. ಯಾರು ಯಾರು ಆದರೆ ಆಯಾ ಬ್ರಹ್ಮರುದ್ರಾದಿ ಇತರ ದೇವತೆಗಳನ್ನು ಅವರ ಬಗ್ಗೆ ಭಕ್ತಿಯನ್ನು ಮಾಡಿದವರಾಗಿ ಶ್ರದ್ಧೆಯಿಂದ ಆಯಾ ಅನ್ಯ ದೇವತೆಗಳನ್ನೇ ಪೂಜಿಸುವುದಕ್ಕೆ ಇಚ್ಛೆಯನ್ನು ಮಾಡುತ್ತಾರೋ ತಸ್ಯ ತಸ್ಯ ಅಂತಹ ವ್ಯಕ್ತಿಗಳಿಗೆ, ಆಯಾ ವ್ಯಕ್ತಿಗಳಿಗೆ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮಿ ಅಹಂ ತಾಮೇವ ಅಚಲಾಂ ತಾಂ ಅಚಲಾಂ ಶ್ರದ್ಧಾಂ ಏವ ವಿದಧಾಮಿ. ಅವರಿಗೆ ಆ ಅಚಲವಾದಂತಹ ಅಂತಹ ಶ್ರದ್ಧೆ ಅಂದ್ರೆ ಆ ಬ್ರಹ್ಮರುದ್ರಾದಿ ದೇವತೆಗಳಲ್ಲಿಯೇ ಅವರಿಗೆ ಭಕ್ತಿ ಶ್ರದ್ಧೆ ವಿಶ್ವಾಸ ಎಲ್ಲವೂ ಬರುವಂತೆ ಮಾಡಿ ಅವರನ್ನು ಅದೇ ದಾರಿಯಲ್ಲೇ ಕೊಂಡು ಹೋಗ್ತೇನೆ, ಅವರನ್ನು ಆ ದಾರಿಯಿಂದ ಎತ್ತಿಬಿಟ್ಟು ಇನ್ನೊಂದು ದಾರಿಯಲ್ಲಿ ಹಾಕೋದಿಲ್ಲ. ಅಂದರೆ ನಿತ್ಯ ತ್ರೈವಿದ್ಯರಾದವರನ್ನು ತೆಗೊಂಡು ಬಂದು ಆ ಭಾಗವತರ ದಾರಿಯಲ್ಲಿ ಆಗಲಿ ತಮೋಯೋಗ್ಯರ ದಾರಿಯಲ್ಲಿ ಹಾಕುವುದಿಲ್ಲ, ಅದು ಮಧ್ಯದಲ್ಲಿ ಇರುವಂತಹ ನಿತ್ಯ ಸಂಸಾರಿಗಳ ದಾರಿಯಲ್ಲಿ ಅವರನ್ನು ಕರುಕೊಂಡು ಹೋಗಿ ಅವರು ಸೇರಬೇಕಾಗಿದ ಸ್ಥಿತಿಗೆ ಅವರನ್ನು ಸೇರಿಸಿಕೊಡ್ತೀನಿ. ಅದಕ್ಕೆ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ, ಚಂಚಲವಾಗದೆ ಆ ಶ್ರದ್ಧೆ ಹಾಗೇ ಇರುವಂತೆ ಮಾಡಿ, ಅನ್ಯ ದೇವತೆಗಳಲ್ಲಿಯೇ ಅವರಿಗೆ ಶ್ರದ್ಧೆ ಇರುವಂತೆ ಮಾಡಿ ಅವರನ್ನು ಅದೇ ದಾರಿಯಲ್ಲಿ ನಾನು ಕೊಂಡು ಹೋಗುತ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 21ನೇ ಶ್ಲೋಕ ವಿವೃತಿಯಲ್ಲಿ ಹೇಳುವಂತಹ ವಿಷಯ, ನಾನು ಮಿಶ್ರಯಾಜ್ಯಪಿ ಕ್ರಮೇಣ ಭಾಗವತಃ ಭವತಿ ಕಿಮಿತ್ಯತ ಸ ಕಿಂ ನಿತ್ಯತ್ರೈವಿದ್ಯ ರೂಪಃ ಉತ ಶುದ್ಧ ಭಾಗವತಃ ನಿರ್ಣಾಯಕ ಅಭಾವಾದಿ ನಿಮಿತ್ತೇ ನ ಅನ್ಯದೇವತಾಯಾದಿ ಅಂತ ಹೇಳಿ ಆದ್ಯೇ ದೋಷಮಃ ಯೋ ಯ ಇತಿ ಶುದ್ಧ ಭಾಗವತ ತಮೋಯೋಗ್ಯಾಭ್ಯಾಂ ಅನ್ಯ ವಿಷ್ಣು ತತ್ವಜ್ಞಾನ ವಿಪರೀತ ಜ್ಞಾನಾಭ್ಯಾಂ ಹೀನಃ ಯಹ ಯಹ ಕಾರಣ ವಿಶೇಷವಶಾತ್ ಯಾಂ ಯಾಂ ತನುಂ ಅರ್ಥಾತ್ ಬ್ರಹ್ಮರುದ್ರಾದಿತನುಂ ಭಕ್ತಃ ಅರ್ಥಾತ್ ತದ್ಭಕ್ತಿಮಾನ್ ಶ್ರದ್ಧೆಯ ಅರ್ಥಾತ್ ಆಸ್ತಿಕ್ಯ ಬುದ್ಧ್ಯಾ ಅರ್ಚಿತುಂ ಇಚ್ಛತಿ ತಸ್ಯ ತಸ್ಯ ತಾಮೇವ ಶ್ರದ್ಧಾಂ ಅಚಲಾಂ ವಿದಧಾಮಿ ಅಂತ ಹೇಳಿ ವಿವೃತಿಯಲ್ಲಿ ಆಚಾರ್ಯ ಭಾಗವತ ಸ್ವಾಮಿಗಳವರು ನಮಗೆ ತಿಳಿಸಿಕೊಟ್ಟು, ಈ ಮಿಶ್ರಯಾದಿಗಳ ಅಂದ್ರೆ ಈ ವಿಧವಾಗಿ ಅನ್ಯ ದೇವತಾ ಉಪಾಸಕರಾದವರು ಅದರಲ್ಲಿಯೇ ತ್ರೈವಿದ್ಯರಾಗಿ ಅವರು ಸ್ವಾಭಾವಿಕವಾಗಿದ್ದರೆ ಅವರನ್ನು ಆದಿಯಲ್ಲಿಯೇ ಕೊಂಡು ಹೋಗ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದಾನೆ. ನಾವು ಇದಕ್ಕೆ ಅದಾದ್ಮೇಲೆ ಇದರ ನೆಕ್ಸ್ಟ್ ಶ್ಲೋಕಗಳಿಗೂ ಭಾಷ್ಯ ತಾತ್ಪರ್ಯಗಳನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದ್ರಿಯ ಬುದ್ಧಿಯಾತ್ಮನಾವ ಅನಸು ಸ್ವಭಾವ ಕರೋಮಿ ಇತ್ಯಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.